ವಿಶ್ವವಿದ್ಯಾನಿಲಯ ದೃಷ್ಟಿ ಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಇಂದಿನ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೊದಲ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ ಎರಡನೇ ಘಟಕವನ್ನು ಪಾಠ ಮಾಡುವವರು ಮಂಗಳೂರು ಸಂತ ಅಲೋಶಿಯಸ್ ಸಂಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಬಿ ಹನ್ಸ್. ಇದೀಗ ಕೇಳೋಣ ಎರಡನೇ ಸಂಚಿಕೆ.
ಇಂದಿನ ತರಗತಿಗೆ ಸ್ವಾಗತ. ನಮ್ಮ ಹೊಸ ಪಾಠ ಇವತ್ತು ನಾವು ತಿಳ್ಕೊಳ್ಳಲು ಪ್ರಯತ್ನಿಸುವಂಥದ್ದು ಸಮಸೀಮಾಂತ ತುಷ್ಟಿಗುಣದ ನಿಯಮ, ದ ಲಾ ಆಫ್ ಇಕ್ವಿ ಮಾರ್ಜಿನಲ್ ಯುಟಿಲಿಟಿ. ಈಗಾಗಲೇ ನಾವು ಯುಟಿಲಿಟಿ, ತುಷ್ಟಿಗುಣ ಅಂದರೆ ಏನು, ತುಷ್ಟಿಗುಣ ಇಳಿಮುಖವಾಗುವ ನಿಯಮ ಮತ್ತು ಅದಕ್ಕೆ ಕಾರಣಗಳು ಇವುಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇದು ಅನುಭೋಗಿ ವರ್ತನಾ ಸಿದ್ಧಾಂತದ ಮತ್ತೊಂದು ಮುಖ. ಅನುಭೋಗಿ ಎಂದು ಒಂದೇ ವಸ್ತುವನ್ನು ಅವ್ಯಾಹತವಾಗಿ ಕೊಂಡುಕೊಳ್ಳುವುದಿಲ್ಲ, ಅನುಭೋಗಿಸುವುದಿಲ್ಲ. ಏಕೆಂದರೆ ಆತನಿಗೆ ಅನೇಕ ಅಥವಾ ಅಪರಿಮಿತವಾದ ಅನ್ಲಿಮಿಟೆಡ್ ವಾಂಟ್ಸ್, ಆಸೆಗಳಿರುತ್ತವೆ. ಹೀಗಾಗಿ ಆತನು ಗರಿಷ್ಠ ತುಷ್ಟಿಗುಣವನ್ನು ಒಂದೇ ವಸ್ತುವಿನಿಂದ ಪಡೆದುಕೊಳ್ಳಲು ಅಸಾಧ್ಯ. ಉದಾಹರಣೆಗೆ ಒಬ್ಬ ವ್ಯಕ್ತಿ, ಒಬ್ಬ ಯುವಕ ಮಾರುಕಟ್ಟೆಗೆ ಹೋದಾಗ ಒಂದು ಶರ್ಟ್ ಮತ್ತೊಂದು ಪ್ಯಾಂಟ್ ಇವುಗಳನ್ನು ಜೊತೆಯಾಗಿ ಕೊಂಡುಕೊಳ್ಳುವುದು ಸಹಜ. ಆತನಲ್ಲಿರುವ ಹಣವನ್ನು ಎರಡೂ ವಸ್ತುಗಳಿಗೆ ಹಂಚಿಕೊಂಡು ಎರಡರಿಂದಲೂ ಗರಿಷ್ಠ ತೃಪ್ತಿ ಪಡೆಯಲು ಹೊಂದಿಕೊಳ್ಳುತ್ತಾನೆ. ಅಂದರೆ ಗರಿಷ್ಠ ತುಷ್ಟಿಗುಣವನ್ನು ಪಡೆಯಲು ಅನೇಕ ಸಾಧನಗಳನ್ನು ಮಿತವಾಗಿದ್ದರೂ ಬಳಸಿಕೊಂಡು ವಿಚಾರಶೀಲನಾದ, ಅಂದರೆ ರ್ಯಾಷನಲ್ ಕನ್ಸ್ಯೂಮರ್ ಅನುಭೋಗಿಯು ಪ್ರತಿಯೊಂದು ವಸ್ತುವಿನ ಬೆಲೆಯನ್ನೂ ತುಷ್ಟಿಗುಣವನ್ನು ಹೋಲಿಸಿ ನೋಡುತ್ತಾನೆ. ಬೆಲೆ ಮತ್ತು ತುಷ್ಟಿಗುಣ ಸಮಾನವಾಗುವ ತನಕ ಆ ವಸ್ತುವನ್ನು ಅನುಭೋಗಿಸುತ್ತಾನೆ. ಅಸಮಾನತೆ ಗೋಚರಿಸಿದಾಗ ತನ್ನಲ್ಲಿರುವ ಹಣದಿಂದ ಆತನು ಇತರ ವಸ್ತುಗಳನ್ನು ಕೊಂಡುಕೊಳ್ಳಲು ಬಳಸುತ್ತಾನೆ, ಅದರ್ ಗುಡ್ಸ್. ಹೀಗೆ ಅನುಭೋಗಿಸುವಾಗ ಬೇರೆ ಬೇರೆ ವಸ್ತುಗಳಿಂದ ಸಿಗುವ ಸೀಮಾಂತ ತುಷ್ಟಿಗುಣ ಏಕಪ್ರಕಾರ ಈಕ್ವಲ್ ಆಗಿರುವಂತೆ ನೋಡಿಕೊಳ್ಳುತ್ತಾನೆ. ಆಗ ಒಟ್ಟು ತೃಪ್ತಿ ಗರಿಷ್ಠ ಮಟ್ಟ ಮುಟ್ಟುತ್ತದೆ. ಇದನ್ನೇ ಸಮ ಸೀಮಾಂತ ತುಷ್ಟಿಗುಣ, ಈಕ್ವಿ ಮಾರ್ಜಿನಲ್ ಯುಟಿಲಿಟಿ ಎಂದು ಕರೆಯಲಾಗುತ್ತದೆ. ಇದನ್ನು ಒಂದು ನಿಯಮದ ಮೂಲಕವೂ ನಾವು ತಿಳಿಕೊಳ್ಳಲು ಪ್ರಯತ್ನಿಸೋಣ. ಈ ನಿಯಮವನ್ನು ಮೊತ್ತ ಮೊದಲು ಮಂಡಿಸಿದವನು ಗೊಸೆನ್. ಗೊಸೆನ್ ಅರ್ಥಶಾಸ್ತ್ರಜ್ಞನ ಪ್ರಕಾರ ಎಲ್ಲ ಇಚ್ಛೆಗಳನ್ನು ಸಂಪೂರ್ಣವಾಗಿ ಈಡೇರಿಸಲು ಅಸಾಧ್ಯ. ಆದರೆ ಅತ್ಯಧಿಕ ತೃಪ್ತಿ ಪಡೆಯಲು ವಿವಿಧ ಆಸೆಗಳ ತೃಪ್ತಿಗಳನ್ನು ಸ್ಥಗಿತಗೊಳಿಸಿ ಒಂದು ಹಂತದಲ್ಲಿ ಅವುಗಳ ತೃಪ್ತಿ ಒಂದೇ ರೀತಿಯಾಗಿಯಂತೆ ನೋಡಿಕೊಳ್ಳುವುದು ಅಗತ್ಯ. ಈಕ್ವಲ್ ಸ್ಯಾಟಿಸ್ಫ್ಯಾಕ್ಷನ್. ಇದೇ ನಿಯಮವನ್ನು ಖ್ಯಾತ ಅರ್ಥಶಾಸ್ತ್ರಜ್ಞನಾದ ಆಲ್ಫ್ರೆಡ್ ಮಾರ್ಷಲ್ ಈ ರೀತಿ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ಉಪಯೋಗಗಳಿಗೆ ಬಳಸಬಹುದಾದ ವಸ್ತು ಹೊಂದಿದ್ದರೆ ಅದರ ವಿವಿಧ ಉಪಯೋಗಗಳಿಂದ ಸಿಗುವ ತುಷ್ಟಿಗುಣ ಸಮಾನವಾಗಿರುವಂತೆ ಆತನು ನೋಡಿಕೊಳ್ಳುತ್ತಾನೆ. ಅಂದರೆ ಅನುಭೋಗಿಯು ಮೊದಲ ಉಪಯೋಗದಿಂದ ಸಿಗುವ ಸೀಮಾಂತ ತುಷ್ಟಿಗುಣವು ಎರಡನೇ ಉಪಯೋಗಕ್ಕಿಂತ ಅಧಿಕವಾದರೆ ಮೊದಲನೇ ಉಪಯೋಗಕ್ಕೆ ಸ್ವಲ್ಪ ಹೆಚ್ಚು ಬಳಸಿ ಅವನು ಹೆಚ್ಚಿನ ಪ್ರಯೋಜನ ಪಡೆಯುತ್ತಾನೆ. ಅಂದರೆ ಓರ್ವ ಅನುಭೋಗಿಯು ವಿವಿಧ ವಸ್ತುಗಳ ಅನುಭೋಗವನ್ನು ಮಾಡುವಾಗ ಪ್ರತಿಯೊಂದರ ಸೀಮಾಂತ ತೃಪ್ತಿಯು ಸರಿಸಮವಾಗಿರುವಂತೆ, ಈಕ್ವಲ್ ಆಗಿರುವಂತೆ ನಿಯಂತ್ರಿಸಿಕೊಂಡಿರುತ್ತಾನೆ. ಒಟ್ಟಾರೆ ಆತನು ಮಾಡುವ ಖರ್ಚು, ಅಂದರೆ ಎಕ್ಸ್ಪೆಂಡಿಚರ್, ಆತನಿಗೆ ಅತ್ಯಧಿಕ ತೃಪ್ತಿ ಎಲ್ಲ ವಸ್ತುಗಳಿಂದ ಸಿಗಬೇಕು. ಅನುಭೋಗಿಯು ಗರಿಷ್ಠ ತೃಪ್ತಿ ಪಡೆಯಬೇಕಾದರೆ ಆತನಿಗೆ ಎಲ್ಲ ವಸ್ತುಗಳಿಂದ ಏಕರೀತಿಯ ಸೀಮಾಂತ ತುಷ್ಟಿಗುಣ ದೊರೆಯಬೇಕು, ಈಕ್ವಿ ಮಾರ್ಜಿನಲ್ ಯುಟಿಲಿಟಿ. ಈ ನಿಯಮಕ್ಕೆ ಬದಲಿಕೆ ನಿಯಮವೆಂಬ ಹೆಸರೂ ಇದೆ. ಏಕೆಂದರೆ ಗರಿಷ್ಠ ತೃಪ್ತಿ ಪಡೆಯಲು ಒಂದು ವಸ್ತುವಿನ ಬದಲು ಮತ್ತೊಂದನ್ನು ಅನುಭೋಗಿಯು ಬಳಸಲು ಸಿದ್ಧನಾಗಿರಬೇಕು. ಅಂದರೆ ಅನುಭೋಗಿಯು ಬೇರೆ ಬೇರೆ ವಸ್ತುಗಳ ಮೂಲಕ ಗರಿಷ್ಠ ತೃಪ್ತಿ ಹೊಂದಲು ಪ್ರಯತ್ನಿಸುವುದರಿಂದ ಗರಿಷ್ಠ ತೃಪ್ತಿ ನಿಯಮ ಎಂಬ ಹೆಸರನ್ನೂ ಕೊಡಬಹುದು, ಅಥವಾ ವಸ್ತುಗಳನ್ನು ಬದಲಾಯಿಸುವುದರಿಂದ ಬದಲಿಕೆ ನಿಯಮವೆಂದೂ ಕರೆಯಬಹುದು. ಅಲ್ಲದೆ ವಸ್ತುಗಳನ್ನು ಬದಲಿಸಿ ಬದಲಿಸಿ ಅನುಭೋಗಿಸುವಾಗ ಮಿತವ್ಯಯ ಸಾಧ್ಯ. ಆದುದರಿಂದ ಇದನ್ನು ಮಿತವ್ಯಯದ ನಿಯಮ ಎಂದು ಕೂಡ ಕರೆಯಲಾಗುತ್ತದೆ, ದ ಲಾ ಆಫ್ ಇಕಾನಮಿ. ಇದನ್ನು ಹೀಗೆ ವಿವರಿಸಲು ಪ್ರಯತ್ನಿಸೋಣ. ಯಾವ ವಿಧದ ವಸ್ತುಗಳು, ಅಂದರೆ ವಿವಿಧ ವಸ್ತುಗಳು ಸೀಮಾಂತ ತುಷ್ಟಿಗುಣದಲ್ಲಿ ಸಮಾನವಾಗಿರುವುದೋ ಅಂಥ ವಸ್ತುಗಳನ್ನು ಅನುಭೋಗಿ ಒಟ್ಟಾರೆ ಕೊಂಡುಕೊಳ್ಳುವಾಗ ಅಥವಾ ಜೊತೆಯಾಗಿ ಕೊಂಡುಕೊಳ್ಳುವಾಗ ಸಮತೋಲನ ಸ್ಥಿತಿಯಲ್ಲಿರುತ್ತಾನೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಅವನಿಗೆ ಬೇಕಾದ ತೃಪ್ತಿಯನ್ನು ಅವನು ಏಕವಸ್ತುವಿನಿಂದ ಹೊಂದಲಾರನು. ಸೀಮಾಂತ ತುಷ್ಟಿಗುಣವನ್ನು ಎಲ್ಲ ವಸ್ತುಗಳಿಗೆ ಹೋಲಿಸಿ ಸಮನಾಗಿರಿಸಿ ಒಟ್ಟು ತುಷ್ಟಿಗುಣವನ್ನು ಅತ್ಯಧಿಕಗೊಳಿಸುತ್ತಾನೆ. ಇದೇ ಅನುಭೋಗಿಯ ಉದ್ದೇಶ. ಈ ನಿಯಮಗಳಲ್ಲಿ ಕೆಲವು ಕಲ್ಪನೆಗಳಿವೆ. ಅವುಗಳೆಂದರೆ, ಅನುಭೋಗಿಯು ವಿಚಾರವಂತನಾಗಿರಬೇಕು, ಸುವಿಚಾರಿ, ರ್ಯಾಷನಲ್. ಎರಡನೇದು, ಗರಿಷ್ಠ ತೃಪ್ತಿ ಹೊಂದುವ ಉದ್ದೇಶವಾಗಿ ಅವನಲ್ಲಿ ಇರಬೇಕು. ಅನುಭೋಗಿಯಲ್ಲಿ ಗರಿಷ್ಠ ತೃಪ್ತಿ ಹೊಂದುವ ಉದ್ದೇಶ ಇರಬೇಕು, ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಆಸ್ ದ ಆಬ್ಜೆಕ್ಟಿವ್. ಮೂರನೇದಾಗಿ, ಎಲ್ಲ ವಸ್ತುಗಳ ಕಲ್ಪನೆ ಅಂದರೆ ಅವುಗಳ ಬೆಲೆ ಬಗ್ಗೆ ಆತನು ತಿಳಿದವನಾಗಿರಬೇಕು. ಕೊನೆಯದಾಗಿ, ಹಣವನ್ನು ಬಳಸಲು ಸಿದ್ಧನಾಗಿರಬೇಕು. ನೇರವಾಗಿ ಅಲ್ಲದಿರೂ ಪ್ರತ್ಯಕ್ಷವಾಗಿಯೂ ಅಲ್ಲದಿದ್ದರೂ ಪರೋಕ್ಷವಾಗಿ ಹಣವು ಸೀಮಾಂತ ತುಷ್ಟಿಗುಣವನ್ನು ಅಳೆಯಲು ನೆರವಾಗುತ್ತದೆ. ಉದಾಹರಣೆಗೆ, ನಾವು ಸಮಸೀಮಾಂತ ತುಷ್ಟಿಗುಣವನ್ನು ಈ ರೀತಿಯಲ್ಲಿ ಪಟ್ಟಿಯಾಗಿ ತಯಾರಿಸಬಹುದು. ಸರಳವಾಗಿ ಹೇಳಬೇಕಾದರೆ, ಅನುಭೋಗ್ಯ ಮುಂದೆ ಎರಡು ವಸ್ತುಗಳಿದೆ ಅಥವಾ ಎರಡು ವಸ್ತುಗಳ ಆಯ್ಕೆಯ ಸಾಧ್ಯತೆ ಇದೆ ಎಂದು ಇಟ್ಕೊಳ್ಳೋಣ. ಪಾಸಿಬಿಲಿಟಿ ಆಫ್ ಚೂಸಿಂಗ್ ಟೂ ಗುಡ್ಸ್. ಒಂದು ವೇಳೆ ಆತನಲ್ಲಿ 6 ರೂಪಾಯಿಗಳಿವೆ ಎಂದು ಭಾವಿಸೋಣ. ಅವನಿಗೆ ಅನುಭೋಗದಿಂದ ದೊರೆಯುವ ತುಷ್ಟಿಗುಣ ಹೇಗಿರುತ್ತದೆ? ಆ ಎರಡು ವಸ್ತುಗಳು ಬ್ರೆಡ್ ಮತ್ತು ಬಾಳೆಹಣ್ಣು ಎಂದು ಇಟ್ಕೊಳ್ಳೋಣ. ಬ್ರೆಡ್ಗೂ ಸೀಮಾಂತ ತುಷ್ಟಿಗುಣ ಕೊಡುವ ಸಾಧ್ಯತೆ ಇದೆ, ಬಾಳೆಹಣ್ಣಿಗೂ ಸೀಮಾಂತ ತುಷ್ಟಿಗುಣ ಕೊಡುವ ಸಾಧ್ಯತೆ ಇದೆ. ಈ 6 ರೂಪಾಯಿಗಳನ್ನು ಆತನು ಮೊದಲಿಗೆ 1ನೇ ರೂಪಾಯಿ, ಆನಂತರ 2ನೇ ರೂಪಾಯಿ, 3ನೇ, ಹೀಗೆ ಮುಂದುವರಿಸುತ್ತಾ ಆತನು ಖರ್ಚು ಮಾಡುವ ಸಾಮರ್ಥ್ಯ ಹೊಂದಿದ್ದಾನೆ. 1ನೇ ರೂಪಾಯಿಯು ಆತನಿಗೆ ಬ್ರೆಡ್ಡಿನಲ್ಲಿ ಸೀಮಾಂತ ತುಷ್ಟಿಗುಣವನ್ನು 14 ಯೂನಿಟ್, ಬಾಳೆಹಣ್ಣಿನಲ್ಲಿ ಸೀಮಾಂತ ತುಷ್ಟಿಗುಣವನ್ನು 12 ಯೂನಿಟ್ ಕೊಡುತ್ತದೆ ಎಂದು ಇಟ್ಕೊಳ್ಳೋಣ. ಅದೇ ಪ್ರಕಾರ 2ನೇ ರೂಪಾಯಿ, 12ನೇ ಯೂನಿಟ್ ಬ್ರೆಡ್ ಸೀಮಾಂತ ತುಷ್ಟಿಗುಣ, 10 ಯೂನಿಟ್ ಬಾಳೆಹಣ್ಣಿನ ಸೀಮಾಂತ ತುಷ್ಟಿಗುಣ. ಹೀಗೆ ನಾವು ಒಟ್ಟು ಬ್ರೆಡ್ಡಿನಿಂದ 56 ಯೂನಿಟ್ ತುಷ್ಟಿಗುಣ, ಬಾಳೆಹಣ್ಣಿನಿಂದ 44 ಯೂನಿಟ್ ಸೀಮಾಂತ ತುಷ್ಟಿಗುಣ ಇದೆ ಎಂದು ಇಟ್ಕೊಳ್ಳೋಣ. ಗಮನಿಸಿ, ಬ್ರೆಡ್ಡಿನ ಸೀಮಾಂತ ತುಷ್ಟಿಗುಣ 56 ಯೂನಿಟ್, ಬಾಳೆಹಣ್ಣಿನ ಸೀಮಾಂತ ತುಷ್ಟಿಗುಣ ಒಟ್ಟು 44 ಯೂನಿಟ್. ಗರಿಷ್ಠ ತೃಪ್ತಿ ಸಿಗಬೇಕಾದರೆ ಈ ಅನುಭೋಗಿಯು ಬ್ರೆಡ್ ಮತ್ತು ಬಾಳೆಹಣ್ಣುಗಳ ಎರಡರ ಮೇಲೂ ಖರ್ಚು ಮಾಡುತ್ತಾನೆ. ಆ ಮೂಲಕ ಆತನು ಸಮತೋಲನವನ್ನು ಸಾಧಿಸುತ್ತಾನೆ. ರೇಖಾಚಿತ್ರವನ್ನು ನಾವು ಬಿಡಿಸಿ ಇದನ್ನು ವಿವರಿಸುವುದಾದರೆ, OY ರೇಖೆಯು ತುಷ್ಟಿಗುಣವನ್ನು ಪ್ರತಿನಿಧಿಸಬೇಕು. OY ರೇಖೆಯು ತುಷ್ಟಿಗುಣವನ್ನು ಪ್ರತಿನಿಧಿಸುತ್ತದೆ, ರೆಪ್ರೆಸೆಂಟ್ಸ್ ಯುಟಿಲಿಟಿ. ಅದೇ OY ರೇಖೆಯ ಬಲಬದಿಯ OX ರೇಖೆಯಲ್ಲಿ ಈ ವ್ಯಕ್ತಿಯು ಬಾಳೆಹಣ್ಣುಗಳ ಮೇಲೆ ಮಾಡುವ ಖರ್ಚನ್ನು, ಎಡಬದಿಯ ರೇಖೆಯಲ್ಲಿ ಅಂದರೆ OX1 ಬ್ರೆಡ್ ಮೇಲೆ ಮಾಡಲಾಗುವ ಖರ್ಚನ್ನು ಉಲ್ಲೇಖಿಸಲು ಸಾಧ್ಯ. ಅಂದರೆ ಮೂಲ ಬಿಂದುವಿನ ಎಡಬದಿಯಲ್ಲಿ ಬ್ರೆಡ್ಡಿಗಾಗಿ ಖರ್ಚು, ಬಲಬದಿಯಲ್ಲಿ ಬಾಳೆಹಣ್ಣಿಗಾಗಿ ಮಾಡುವ ಖರ್ಚು ಒಟ್ಟು ರೂಪಾಯಿಗಳಲ್ಲಿ. OX1ನಲ್ಲಿ ಬ್ರೆಡ್ ಮೇಲೆ ಮಾಡಲಾದ ಖರ್ಚನ್ನು ಉಲ್ಲೇಖಿಸುವಾಗ ಗರಿಷ್ಠ ತೃಪ್ತಿಯೇ ಉದ್ದೇಶವುಳ್ಳ ಅನುಭೋಗಿಯು 4 ರೂಪಾಯಿಗಳನ್ನು ಬ್ರೆಡ್ಡಿಗಾಗಿ ಮತ್ತು 3 ರೂಪಾಯಿಗಳನ್ನು ಬಾಳೆಹಣ್ಣಿಗಾಗಿ ಖರ್ಚು ಮಾಡುತ್ತಾನೆ ಎಂದಿಟ್ಕೊಳ್ಳೋಣ. ಹೀಗೆ ಬಾಳೆಹಣ್ಣಿನಿಂದ ಮತ್ತು ಬ್ರೆಡ್ಡಿನಿಂದ ಸಿಗುವ ಸೀಮಾಂತ ತುಷ್ಟಿಗುಣವು ಸರಿಸಮವಾಗಿರುತ್ತದೆ, ಅಂದರೆ ತಲಾ 8 ಯೂನಿಟ್ಗಳನ್ನು ಹೊಂದಿರುತ್ತಾನೆ. ಈಗ ನಾವು ಇದನ್ನು ಕೂಡಿಸಿ ನೋಡೋಣ. ಬ್ರೆಡ್ಡಿನಿಂದ ಸಿಗುವ ಒಟ್ಟು ತುಷ್ಟಿಗುಣ 14 × 12 × 10 × 8. ಇನ್ನೊಮ್ಮೆ, 14 × 12 × 10 × 8 ಒಟ್ಟು 44 ಯೂನಿಟ್ಗಳಷ್ಟು. ಬ್ರೆಡ್ಡಿನಿಂದ ಸಿಗುವ ತುಷ್ಟಿಗುಣ 44 ಯೂನಿಟ್ಗಳಷ್ಟು. ಬಾಳೆಹಣ್ಣಿನಿಂದ ಸಿಗುವ ತೃಪ್ತಿಗುಣ 12 × 10 × 8 ಒಟ್ಟು 30. ಇನ್ನೊಮ್ಮೆ, 12 × 10 × 8 ಒಟ್ಟು 30. ಹೀಗೆ ಬ್ರೆಡ್ ಮತ್ತು ಬಾಳೆಹಣ್ಣುಗಳ ಸೀಮಾಂತ ಅಂದರೆ ಇದು ಸಮಸೀಮಾಂತ ತುಷ್ಟಿಗುಣವು ಸರಿಸಮವಾಗುವುದು ಹೇಗೆ? ಯಾವ ಯೂನಿಟಿನಲ್ಲಿ? ಗಮನಿಸಿ, 8ನೇ ಯೂನಿಟಿನ ಮೂಲಕ ಆತನ ತುಷ್ಟಿಗುಣವು ಗರಿಷ್ಠವಾಗಿರುತ್ತದೆ. ಒಟ್ಟು ಯೂನಿಟ್ ಆತನಿಗೆ ಸಿಗುವ ತೃಪ್ತಿ 64 ಯೂನಿಟ್. ಇಡೀ ಕೋಷ್ಟಕದಲ್ಲಿರುವ ಅತ್ಯಂತ ಅಧಿಕವಾದ ತುಷ್ಟಿಗುಣ ಅಥವಾ ತೃಪ್ತಿ ಕೊಡುವ ಗುಣವಾಗಿದೆ. ಹೀಗಾಗಿ ಇದನ್ನು ಆಯ್ಕೆ ಮಾಡಿದರೆ ಅನುಭೋಗಿಯು ಸಮತೋಲನದ ಅಥವಾ ಇಕ್ವಿಲಿಬ್ರಿಯಂ ಸ್ಥಿತಿಯಲ್ಲಿ ಇರುತ್ತಾನೆ. ಇದು ಒಂದು ಉತ್ತಮವಾದ ಸಂಯೋಜನೆ ಅಥವಾ ಕಾಂಬಿನೇಷನ್ ಆಫ್ ಗುಡ್ಸ್. ಇತರ ಯಾವುದೇ ಸಂಯೋಜನೆ ಅಥವಾ ಕಾಂಬಿನೇಷನ್ ಆಫ್ ಗುಡ್ಸ್ ಅಂದರೆ ಇಲ್ಲಿ ಬ್ರೆಡ್ ಮತ್ತು ಬಾಳೆಹಣ್ಣು ಇದಕ್ಕಿಂತ ಅಧಿಕ ತೃಪ್ತಿ ಕೊಡಲು ಸಾಧ್ಯವಿಲ್ಲ. ಅಂದರೆ ವ್ಯಕ್ತಿ ಬ್ರೆಡ್ಡಿನ ಸೀಮಾಂತ ತುಷ್ಟಿಗುಣವನ್ನು ಬಾಳೆಹಣ್ಣಿನ ಸೀಮಾಂತ ತುಷ್ಟಿಗುಣಕ್ಕೆ ಸಮೀಕರಿಸಿದಾಗ ಮಾತ್ರ ಸಮತೋಲನ ಸ್ಥಿತಿಯಲ್ಲಿರುತ್ತಾನೆ. ಎರಡು ವಸ್ತುಗಳ ಮಾರ್ಜಿನಲ್ ಯುಟಿಲಿಟಿಯನ್ನು ಈಕ್ವೇಟ್ ಮಾಡುವುದು ಅಥವಾ ಈಕ್ವಲ್ ಆಗಿರುವಂತೆ ನೋಡುವುದೇ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ. ಅಂದರೆ ಇದು ಅನುಪಾತದ ರೀತಿಯಲ್ಲಿ ತಿಳಿಸಬಹುದು. ಲೆಕ್ಕಾಚಾರದ ರೀತಿಯಲ್ಲಿ ಹೇಳಬೇಕಾದರೆ ಇ ಈಸ್ ಈಕ್ವಲ್ ಟು, ಇಲ್ಲಿ ಇ ಎನ್ನುವಂಥದ್ದು ಈಕ್ವಿಲಿಬ್ರಿಯಂ ಸೂತ್ರದಲ್ಲಿ ಇ ಈಸ್ ಈಕ್ವಲ್ ಟು ಈಕ್ವಿಲಿಬ್ರಿಯಂ ಸಮತೋಲನ. ಇ ಈಸ್ ಈಕ್ವಲ್ ಟು ಎಂ ಯು ಆಫ್ ಎಕ್ಸ್ ಮಾರ್ಜಿನಲ್ ಯುಟಿಲಿಟಿ ಆಫ್ ಎಕ್ಸ್, ಎಕ್ಸ್ ಎಂಬುದು ಒಂದು ವಸ್ತು, ಡಿವೈಡೆಡ್ ಬೈ ಪಿ ಆಫ್ ಎಕ್ಸ್ ಅಂದರೆ ಪಿ ಎಂಬುದು ಬೆಲೆ, ಎಕ್ಸಿನ ಬೆಲೆಯಿಂದ ಅದನ್ನು ಡಿವೈಡ್ ಮಾಡುವಂಥದ್ದು. ಮಾರ್ಜಿನಲ್ ಯುಟಿಲಿಟಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಪ್ರೈಸ್ ಆಫ್ ಎಕ್ಸ್, ಇದು ಯಾವುದಕ್ಕೆ ಸಮವಾಗಿರಬೇಕು? ವೈ ಎಂಬ ವಸ್ತುವಿನ ತೃಪ್ತಿ ಮತ್ತು ಬೆಲೆಗೆ ಸಮವಾಗಿರಬೇಕು. ಅಂದರೆ ಎಂ ಯು ಆಫ್ ವೈ ಆ್ಯಂಡ್ ಡಿವೈಡೆಡ್ ಬೈ ಪಿ ಆಫ್ ವೈ. ಇನ್ನೊಮ್ಮೆ ಹೇಳುತ್ತೇನೆ, ಎಂ ಯು ಆಫ್ ಎಕ್ಸ್ ಡಿವೈಡೆಡ್ ಬೈ ಪಿ ಆಫ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು ಎಂ ಯು ಆಫ್ ವೈ ಡಿವೈಡೆಡ್ ಬೈ ಪಿ ಆಫ್ ವೈ. ಅಂದರೆ ಎಕ್ಸ್ ಎಂಬ ವಸ್ತುವಿನ ಸೀಮಾಂತ ತುಷ್ಟಿಗುಣವು ಅದರ ಬೆಲೆಯಿಂದ, ಅಂದರೆ ಎಕ್ಸ್ ಎಂಬ ವಸ್ತುವಿನ ಬೆಲೆಯಿಂದ ವಿಭಾಗಿಸಲ್ಪಟ್ಟದ್ದು ವೈ ಎಂಬುದು ಅನುಪಾತಕ್ಕೆ ಸಮವಾಗಿರಬೇಕು. ಅಂದರೆ ಎಂ ಯು ಆಫ್ ವೈ ಡಿವೈಡೆಡ್ ಬೈ ಪಿ ಆಫ್ ವೈಗೆ ಸಮವಾಗಿರಬೇಕು. ಒಂದು ವೇಳೆ ಎಕ್ಸ್ ಮತ್ತು ವೈ ಎಂಬ ವಸ್ತುಗಳಲ್ಲದೆ ಮತ್ತೊಂದು ವಸ್ತು ಸಂಯೋಜನೆ ಇದ್ದರೆ ಝೆಡ್ ಅಂತ ಇಟ್ಕೊಳ್ಳೋಣ, ಅದಕ್ಕೂ ಈ ಸಮ ಸೀಮಾಂತ ವಿಸ್ತರಿಸಲ್ಪಡಬಹುದು. ಅದನ್ನು ಹೀಗೆ ಹೇಳಬಹುದು, ಇ ಈಸ್ ಈಕ್ವಲ್ ಟು ಅಂದರೆ ಈಕ್ವಿಲಿಬ್ರಿಯಂ ಈಸ್ ಈಕ್ವಲ್ ಟು ಎಂ ಯು ಆಫ್ ಎಕ್ಸ್ ಡಿವೈಡೆಡ್ ಬೈ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಂ ಯು ಆಫ್ ವೈ ಡಿವೈಡೆಡ್ ಬೈ ಪಿ ಆಫ್ ವೈ ಅಗೇನ್ ಈಕ್ವಲ್ ಟು ಎಂ ಯು ಆಫ್ ಝೆಡ್ ಡಿವೈಡೆಡ್ ಪಿ ಆಫ್ ಝೆಡ್. ಇಲ್ಲಿ ಝೆಡ್ ಮೂರನೇ ವಸ್ತುವಾಗಿದೆ. ಅಂದರೆ ಒಬ್ಬ ಅನುಭೋಗಿ ಮುಂದೆ ಎಷ್ಟೇ ವಸ್ತು ಸಂಯೋಜನೆಗೆ ಆಯ್ಕೆ ಇದ್ದರೂ ಎಲ್ಲದರಿಂದಲೂ ಆತನು ಬೆಲೆ ಮತ್ತು ತುಷ್ಟಿಗುಣವನ್ನು ಹೋಲಿಸಿ ಗರಿಷ್ಠ ತೃಪ್ತಿಯನ್ನು ಪಡೆಯಲು ಸಾಧ್ಯ. ಅಂದರೆ ಹಣವನ್ನು ಆತನು ಬೇರೆ ಬೇರೆ ವಸ್ತುಗಳ ಮೇಲೆ ವಿಂಗಡಿಸಿ ಅಥವಾ ವಿನಿಯೋಗಿಸಿ ಖರ್ಚು ಮಾಡುವಾಗ ಆತನಿಗೆ ಸ್ಥಿರವಾದ ತುಷ್ಟಿಗುಣ ಸಿಗುತ್ತದೆ. ಇದು ವಿವೇಚನಾಯುಕ್ತವಾದ ಒಬ್ಬ ವ್ಯಕ್ತಿಯ ಉದ್ದೇಶವೂ ಆಗಿರುತ್ತದೆ. ಅಂದರೆ ಈ ಸಮ ಸೀಮಾಂತ ತುಷ್ಟಿಗುಣದ ಸಾರಾಂಶವನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಆತನು ಸುವಿಚಾರಿ ಆಗಿರಬೇಕು, ಅಂದರೆ ರ್ಯಾಷನಲ್. ಹಾಗಿದ್ದಾಗ ಮಾತ್ರ ಆತನು ಪ್ರತಿಯೊಂದು ವಸ್ತುವಿನ ಬೆಲೆ, ಅದರಿಂದ ಸಿಗುವ ತೃಪ್ತಿ, ಮತ್ತೊಂದು ವಸ್ತುವಿನ ಬೆಲೆ, ಅದರ ತೃಪ್ತಿ, ಅದನ್ನು ಹೋಲಿಸುವುದು, ಸಮೀಕರಿಸುವುದು ಸಾಧ್ಯ ಅಲ್ಲವೇ? ಎರಡನೇದಾಗಿ, ಆತನ ಮುಂದೆ ಆಯ್ಕೆಗಳಿರಬೇಕು. ಅಂದರೆ ಆ ಮಾರುಕಟ್ಟೆಯಲ್ಲಿ ಆತನ ಹಣ ಖರ್ಚು ಮಾಡುವಾಗ ಆತನಿಗೆ ಲಭ್ಯವಾದ ಅನೇಕ ವಸ್ತುಗಳಿರಬೇಕು ಮತ್ತು ಅವುಗಳು ಕೂಡ ತೃಪ್ತಿಯ ಅರಿವು ಆತನಲ್ಲಿರಬೇಕು. ಮೂರನೇದಾಗಿ, ಎರಡಕ್ಕಿಂತ ಹೆಚ್ಚು ವಸ್ತುಗಳಾದರೆ ಅವುಗಳಿಗೆ ಇರುವಂಥ ಸೀಮಾಂತ ತುಷ್ಟಿಗುಣವು ಮತ್ತೊಂದು ವಸ್ತುವಿಗೆ, ಅಂದರೆ ಇಲ್ಲಿ ಅದನ್ನು ಅಳೆಯುವ ವಸ್ತು ಹಣ, ಆ ಹಣದ ಸೀಮಾಂತ ಗುಣಕ್ಕೆ ಸರಿಸಮವಾಗಿರಬೇಕು. ದ ಯುಟಿಲಿಟಿ ಆಫ್ ದ ಗುಡ್ ಶುಡ್ ಬಿ ಈಕ್ವಲ್ ಟು ದ ಯುಟಿಲಿಟಿ ಆಫ್ ಮನಿ. ಯಾಕಂದರೆ ಹಣವು ತುಷ್ಟಿಗುಣವನ್ನು ಅಳೆಯುವ ಮಾಪಕ, ಮೆಷರಿಂಗ್ ರಾಡ್ ಆಗಿದೆ. ಸರಳವಾಗಿ ಹೇಳಬೇಕಾದ್ರೆ ನಾವು ಮಾರುಕಟ್ಟೆಯಲ್ಲಿ ಈ ನಿಯಮವನ್ನು ಹೀಗೆ ಗಮನಿಸಬಹುದು. ಮಾರುಕಟ್ಟೆಯಲ್ಲಿ ನಾವು ಒಂದು ವಸ್ತುವನ್ನು ಕೊಂಡುಕೊಳ್ಳಲು ಹೋಗುವಾಗ ಒಂದಕ್ಕಿಂತ ಹೆಚ್ಚು ವಸ್ತುಗಳ ಆಯ್ಕೆ ನಮ್ಮ ಮುಂದೆ ಇದೆ. ಎಲ್ಲ ವಸ್ತುಗಳು ನಮಗೆ ತೃಪ್ತಿ ಕೊಡುವ ಗುಣ ಹೊಂದಿರುತ್ತವೆ, ಯುಟಿಲಿಟಿ. ಅವುಗಳ ಮೇಲೆ ಖರ್ಚು ಮಾಡಲು ನಮ್ಮಲ್ಲಿ ಹಣವೂ ಇರುತ್ತದೆ. ನಾವು ಹಣವನ್ನು ಎಲ್ಲ ವಸ್ತುಗಳ ಮೇಲೆ ಏಕಕಾಲದಲ್ಲಿ ವಿನಿಯೋಗಿಸುವಾಗ ಎಲ್ಲವುಗಳಿಂದ ಸಿಗುವ ತೃಪ್ತಿಯು ಸಮತೋಲನದ ಸ್ಥಿತಿಯಲ್ಲಿರಬೇಕು. ದ ಮಾರ್ಜಿನಲ್ ಯುಟಿಲಿಟಿ ಆಫ್ ಒನ್ ಕಮಾಡಿಟಿ ಶುಡ್ ಬಿ ಈಕ್ವಲ್ ಟು ದ ಮಾರ್ಜಿನಲ್ ಯುಟಿಲಿಟಿ ಆಫ್ ದಿ ಅದರ್ ಕಮಾಡಿಟಿ. ಆವಾಗ ಆ ವ್ಯಕ್ತಿಗೆ ಗರಿಷ್ಠ ತೃಪ್ತಿ ಹೊಂದಲು ಸಾಧ್ಯ. ನಾವೀಗ ಈ ನಿಯಮದ ಟೀಕೆಗಳನ್ನು ಗಮನಿಸೋಣ. ಕೆಲವರು ಸಮ ಸೀಮಾಂತ ತುಷ್ಟಿಗುಣ ನಿಯಮದ ವಿರುದ್ಧ ಟೀಕೆಗಳನ್ನು ಮಾಡಿದ್ದಾರೆ. ಒಂದೊಂದಾಗಿ ಇವುಗಳನ್ನು ಗಮನಿಸೋಣ. ಮೊದಲನೇದಾಗಿ, ಈ ನಿಯಮವು ರಚಿಸಲ್ಪಟ್ಟ ಕಲ್ಪನೆಗಳು ಪ್ರಶ್ನಾರ್ಹವಾಗಿದೆ. ದ ಬೇಸಿಸ್ ಆಫ್ ದ ಲಾ ಎಸಂಪ್ಷನ್ ಕ್ವಶ್ಚನೇಬಲ್. ಈ ನಿಯಮ ಹೇಳುವಂಥದ್ದು, ತುಷ್ಟಿಗುಣವನ್ನು ಸಂಖ್ಯೆ ಮೂಲಕ ಅಳೆಯಲು ಸಾಧ್ಯವಿದೆ. ಉದಾಹರಣೆಗೆ, ಬ್ರೆಡ್ಡಿನಿಂದ ಸಿಕ್ಕುವ ತುಷ್ಟಿಗುಣದ ಸಂಖ್ಯೆ, ಬಾಳೆಹಣ್ಣಿನಿಂದ ಸಿಕ್ಕುವ ತುಷ್ಟಿಗುಣದ ಸಂಖ್ಯೆ, ಅವುಗಳನ್ನು ಹಣದ ಖರ್ಚು ಅಥವಾ ಹಣದ ತುಷ್ಟಿಗುಣದ ಸಂಖ್ಯೆಯನ್ನು ನಾವು ಅಳೆಯಲು ಪ್ರಯತ್ನಿಸುತ್ತೇವೆ. ಆದರೆ ಈ ಎರಡು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ವಸ್ತುವಿನ ತೃಪ್ತಿ ಗುಣವು ಹೆಚ್ಚಾಗಿ ಮಾನಸಿಕ ಪರಿಕಲ್ಪನೆಯಾಗಿದೆ, ಆದರೆ ಹಣವು ಮಾನಸಿಕ ಪರಿಕಲ್ಪನೆ ಅಲ್ಲ, ಅದು ಪರಿಮಾಣಾತ್ಮಕವಾದದ್ದು. ಇಟ್ಸ್ ಕ್ವಾಂಟಿಟೇಟಿವ್. ಹೀಗೆ ಸಬ್ಜೆಕ್ಟಿವ್ ಆದ ಕಲ್ಪನಾತ್ಮಕವಾದ ವಸ್ತುವನ್ನು ಪರಿಮಾಣಾತ್ಮಕದ ವಸ್ತುಗಳ ಮೂಲಕ ಅಳೆಯುವುದು ಪ್ರಶ್ನಾರ್ಹವಾದದ್ದು. ಎರಡನೇದಾಗಿ, ಎಲ್ಲ ಅನುಭವಿಗಳು ಸದಾಸು ವಿಚಾರಿಗಳಾಗಿರುವುದಿಲ್ಲ. ಅಂದರೆ ಆಲ್ ಕನ್ಸ್ಯೂಮರ್ಸ್ ಆರ್ ನಾಟ್ ಆಲ್ವೇಸ್ ರ್ಯಾಷನಲ್. ಅನೇಕ ಸಾರಿ ನಾವು ವಸ್ತುಗಳನ್ನು ಕೊಳ್ಳುವಾಗ ತೃಪ್ತಿಯ ಗುಣಕ್ಕಿಂತ ಭಾವನಾತ್ಮಕವಾಗಿ ಅಥವಾ ಅವುಗಳ ಆಕರ್ಷಣೆಗೊಳಗಾಗಿ ನಾವು ಕೊಳ್ಳುವುದಿದೆ. ಉದಾಹರಣೆಗೆ ಜಾಹೀರಾತಿನ ಪ್ರಭಾವ, ಆಗ ವಿವೇಚನಯುಕ್ತರಾಗಿ ನಾವು ನಡೆಯುತ್ತೇವೆ ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವೊಂದು ಬಾರಿ ನಾವು ಹೆಚ್ಚು ಹಣ ಕೊಡಲು ಸಿದ್ಧರಿರುತ್ತೇವೆ ಜರೂರಿನ ಪರಿಸ್ಥಿತಿಯಲ್ಲಿ. ಉದಾಹರಣೆಗೆ ವೈದ್ಯರ ಸೇವೆಗೆ ನಾವು ಎಷ್ಟು ಹಣ ಕೊಟ್ಟಾದರೂ ನಾವು ಒಂದು ಪ್ರಾಣವನ್ನು ಉಳಿಸಲು ಮುಂದಾಗುತ್ತೇವೆ. ಇಲ್ಲಿ ನಾವು ತುಷ್ಟಿಗುಣವನ್ನು ತುಲನೆ ಮಾಡುವುದು ಹೇಗೆ ಸಾಧ್ಯ? ಮೂರನೆಯ ಮಿತಿ ಎಂದರೆ ಅನೇಕ ವಸ್ತುಗಳು ಸ್ಥಿರವಾಗಿರುವುದಿಲ್ಲ. ಉದಾಹರಣೆಗೆ ಫ್ಯಾಷನ್, ಈ ನೀಟುಗಾರಿಕೆ ಅಥವಾ ಫ್ಯಾಷನ್ ಅಭಿರುಚಿ ಆದಾಯ ಅವುಗಳಲ್ಲದೆ ಆ ಕಾಲದ ಸನ್ನಿವೇಶಗಳನ್ನೂ ಹೊಂದಿಕೊಂಡಿರುತ್ತದೆ. ಉದಾಹರಣೆಗೆ ಬದಲಾವಣೆಯಾಗುವಂಥ ನಿತ್ಯ ನಿರಂತರ ವಿಷಯವೆಂದರೆ ಫ್ಯಾಷನ್. ಅವುಗಳ ತೃಪ್ತಿ ಗುಣ ಎಷ್ಟಿರುತ್ತದೆ? ಅವು ಬದಲಾಗುತ್ತಾ ಇರುವುದರಿಂದ ಅವುಗಳನ್ನು ಅಳೆಯಲು ಸಾಧ್ಯವಿಲ್ಲ. ನಾಲ್ಕನೆಯದಾಗಿ, ಪೂರಕ ವಸ್ತುಗಳು ಸಮಸ್ಯೆಯನ್ನು ತಂದೊಡುತ್ತವೆ. ಅಂದರೆ ರಿಲೇಟೆಡ್ ಗುಡ್ಸ್, ಸಂಬಂಧಿಸಿದ ವಸ್ತುಗಳು. ಇವು ಬದಲಿ ವಸ್ತುಗಳು, ಸಬ್ಸ್ಟಿಟ್ಯೂಟ್ ಆಗಿರಬಹುದು ಅಥವಾ ಕೂಡು ವಸ್ತುಗಳು, ಜಾಯಿಂಟ್ ವಸ್ತುಗಳಾಗಿ ಕೂಡ ಇರಬಹುದು. ಅನುಭೋಗಿಯು ಅತ್ಯಧಿಕ ತೃಪ್ತಿ ಪಡೆಯಬೇಕಾದರೆ ಒಂದರ ಬದಲಿಗೆ ಇನ್ನೊಂದು ವಸ್ತುವನ್ನು ಅನುಭೋಗಿಸಬೇಕಾಗುತ್ತದಷ್ಟೇ. ಹಾಗಾದರೆ ಪೂರಕ ವಸ್ತುಗಳ ವಿಷಯದಲ್ಲಿ ಈ ರೀತಿಯ ಬದಲಾವಣೆ ಸಾಧ್ಯವೇ? ಸಾಧ್ಯವಿಲ್ಲ. ನಾವು ಪುಸ್ತಕದ ಬದಲಾಗಿ ಪೆನ್ನನ್ನು ಬಳಸಲು ಖಂಡಿತ ಸಾಧ್ಯವಿಲ್ಲ. ಇದು ಹಾಸ್ಯಾಸ್ಪದ. ಪುಸ್ತಕ ಮತ್ತು ಪೆನ್ ಲೇಖನಿ ಜೊತೆಯಾಗಿ ಬಳಸಬೇಕಾದ ವಸ್ತುಗಳು, ಅವುಗಳ ತುಷ್ಟಿಗುಣವನ್ನು ಹೋಲಿಸುವುದೇ ತಪ್ಪು. ಪೆಟ್ರೋಲ್ ಮತ್ತು ಸ್ಕೂಟರ್ ಅವು ಜೊತೆಯಾಗಿ ಬಳಸುವ ವಸ್ತುಗಳು. ಎತ್ತು ಮತ್ತು ಎತ್ತಿನ ಗಾಡಿ ಅವು ಜೊತೆಯಾಗಿ ಬಳಸುವ ವಸ್ತುಗಳು. ಅವುಗಳನ್ನು ನಾವು ಪೂರಕ ವಸ್ತುಗಳು ಅಂತ ಕರೆಯುತ್ತೇವೆ. ಹೀಗಾಗಿ ಇವುಗಳನ್ನು ಬದಲಾಯಿಸಿ ಗರಿಷ್ಠ ತೃಪ್ತಿ ಹೊಂದಲು ಸಾಧ್ಯವಿಲ್ಲ. ಅಂದರೆ ಸರಳವಾಗಿ ಹೇಳಬೇಕಾದರೆ ಪೆಟ್ರೋಲಿಗೆ ಬದಲಾಗಿ ಸ್ಕೂಟರ್ ಅಥವಾ ಸ್ಕೂಟರ್ ಬದಲಾಗಿ ಪೆಟ್ರೋಲ್ ಬಳಸುವುದು ಅತ್ಯಂತ ಹಾಸ್ಯಾಸ್ಪದವಾದದ್ದು. ಐದನೇದಾಗಿ, ಅವಿತರಿತ ವಸ್ತುಗಳ ಕಲ್ಪನೆ. ಅವಿಭಜಿತ ವಸ್ತುಗಳಂದರೆ ಇಂಡಿವಿಜಿಬಲ್ ಗುಡ್ಸ್. ಹಿಂದೆ ನಾವು ತಿಳ್ಕೊಂಡ ಹಾಗೆ ಶೀತಲ ಪೆಟ್ಟಿಗೆ, ರೆಫ್ರಿಜರೇಟರ್, ಇದು ದೊಡ್ಡ ವಸ್ತು, ಅವಿಭಜಿತವಾದದ್ದು. ಇವುಗಳ ತುಷ್ಟಿಗುಣವನ್ನು ಇನ್ನೊಂದು ವಸ್ತುವಿನ ತುಷ್ಟಿಗುಣಕ್ಕೆ ಹೇಗೆ ಅಳೆಯಲು ಸಾಧ್ಯ? ಉದಾಹರಣೆಗೆ ಶೀತಲ ಪೆಟ್ಟಿಗೆ ರೆಫ್ರಿಜರೇಟರಿನ ತುಷ್ಟಿಗುಣವನ್ನು ಸೂಜಿ ನೀಡಲ್ ಅಂತ ಚಿಕ್ಕ ವಸ್ತುವಿನ ಸೀಮಾಂತ ತುಷ್ಟಿಗುಣಕ್ಕೆ ಅಳೆಯಲು ಸಾಧ್ಯವೇ ಇಲ್ಲ. ಅದೇ ರೀತಿ ದೂರದರ್ಶನವೇ ಬೇರೆ, ಆಕಾಶವಾಣಿಯೇ ಬೇರೆ. ಇವುಗಳ ತುಷ್ಟಿಗುಣವನ್ನು ಪರಿಪೂರ್ಣವಾಗಿ ಹೋಲಿಸಲು ಸಾಧ್ಯವಿಲ್ಲ. ಅವುಗಳನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಸೀಮಾಂತ ತುಷ್ಟಿಗುಣವನ್ನು ಸರಿಸಮವಾಗಿಸುವುದು ಸಾಧ್ಯವಿಲ್ಲ. ಅದು ಪ್ರಾಯೋಗಿಕವಾಗಿ ಕಷ್ಟ. ಮತ್ತೊಂದು ಸಮಸ್ಯೆ ವೈವಿಧ್ಯತೆ ಮತ್ತು ಪ್ರಚಾರ. ನಾವು ಇವತ್ತು ವೈವಿಧ್ಯಮಯ ಪ್ರಪಂಚದಲ್ಲಿ ಬದುಕುತ್ತಿದ್ದೇವೆ. ಒಬ್ಬ ಅನುಭೋಗಿಗೆ ನಿರ್ದಿಷ್ಟವಾದ ಆಯ್ಕೆ ಅಭಿರುಚಿ ಇದೆ. ಆದರೆ ವಸ್ತುಗಳೇ ವೈವಿಧ್ಯದಿಂದ ಕೂಡಿರುವಾಗ ಮತ್ತು ಪ್ರಚಾರದಿಂದ ಆಗುವ ಪ್ರಭಾವದಿಂದಾಗಿ ಅನುಭೋಗಿಗೆ ಸರಿಯಾದ ಆಯ್ಕೆ ಮಾಡುವ ಅವಕಾಶವಾಗಲಿ ಸ್ವಾತಂತ್ರ್ಯವಾಗಲಿ ಇರುವುದಿಲ್ಲ. ನಾವು ದೊರಕಿದ ವಸ್ತುಗಳನ್ನೇ ಕೊಂಡುಕೊಳ್ಳುತ್ತೇವೆ. ಆಯ್ಕೆಯ ಸಾಧ್ಯತೆ ಸೀಮಿತವಾಗಿರುತ್ತದೆ. ಎಲ್ಲಿ ಆಯ್ಕೆಯ ಸಾಧ್ಯತೆ ಸೀಮಿತವಾಗಿರುತ್ತದೋ ಅಲ್ಲಿ ಸಮಸೀಮಾಂತ ತುಷ್ಟಿಗುಣ ನಿಯಮ ಅನ್ವಯವಾಗುವುದೇ ಇಲ್ಲ. ಮತ್ತೊಂದು ಸಮಸ್ಯೆ ವಸ್ತುಗಳ ಅಲಭ್ಯತೆ. ಸಮಸೀಮಾಂತ ತುಷ್ಟಿಗುಣದ ನಿಯಮದ ಪ್ರಕಾರ ವಸ್ತುಗಳಿಗೆ ಬದಲಿ ವಸ್ತುಗಳು ಬೇಕಾಗಿರುವಷ್ಟು ಕಾಲ ಅದು ಸರಿಯಾದ ಪ್ರಮಾಣದಲ್ಲಿ ದೊರಕಬೇಕು. ಆದರೆ ವಸ್ತುಗಳ ಅಲಭ್ಯತೆ ಈ ನಿಯಮದ ಅನ್ವಯಕ್ಕೆ ಅಡ್ಡಿ ಬರುತ್ತದೆ. ಮತ್ತೊಂದು ಸಮಸ್ಯೆ ವಸ್ತುಗಳ ಬೆಲೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಯಾವುದೇ ವಸ್ತುವಿನ ಬೆಲೆ ಸ್ಥಿರವಾಗಿರುವುದಿಲ್ಲ, ಅದು ಬದಲಾಗುತ್ತಿರುವಂಥ ಪರಿಕಲ್ಪನೆ. ಹಾಗಾಗಿ ಬೆಲೆಯಲ್ಲಿ ಏರುಪೇರಾದಾಗ ಸೀಮಾಂತ ತುಷ್ಟಿಗುಣದಲ್ಲೂ ಏರುಪೇರಾಗುವುದು ಸಹಜ. ಸೀಮಾಂತ ತುಷ್ಟಿಗುಣದಲ್ಲಿ ಬದಲಾವಣೆಯಾದಾಗ ತುಷ್ಟಿಗುಣವನ್ನು ಸರಿಸಮ ಮಾಡುವುದು ಹೇಗೆ ಅಥವಾ ತುಲನೆ ಮಾಡುವುದು ಹೇಗೆ? ಇದು ಸಾಧ್ಯವಿಲ್ಲದ ಮಾತು. ಕೊನೆಯದಾಗಿ, ಸಂಪ್ರದಾಯ. ಅನೇಕ ವಸ್ತುಗಳನ್ನು ನಾವು ಸಂಪ್ರದಾಯ ಕಸ್ಟಮ್ ಇವುಗಳಿಗೆ ಒಳಗಾಗಿ ಕೊಳ್ಳುತ್ತೇವೆ ಹೊರತು ಸೀಮಾಂತ ತುಷ್ಟಿಗುಣವನ್ನು ಅಳೆದು ಯಾರೂ ಗಣನೆಗೆ ತಗೊಂಡು ಕೊಳ್ಳುವುದಿಲ್ಲ. ಹೀಗಾಗಿ ರೂಢಿ, ಫ್ಯಾಷನ್ ಅಥವಾ ನೀಟುಗಾರಿಕೆ ಇವುಗಳು ಈ ನಿಯಮವನ್ನು ಅಪವಾದಗೊಳಿಸುತ್ತದೆ. ಹೀಗಿದ್ದಾಗ್ಯೂ ಸಮಸೀಮಾಂತ ತುಷ್ಟಿಗುಣದ ನಿಯಮ ಕೆಲವು ಉಪಯೋಗ ಅಥವಾ ಮಹತ್ವವನ್ನು ಹೊಂದಿದೆ. ಅವುಗಳನ್ನು ನಾವು ಹೀಗೆ ತಿಳ್ಕೊಳ್ಬಹುದು. ಸಮಸೀಮಾಂತ ತುಷ್ಟಿಗುಣವು ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಅನ್ವಯ ಅಥವಾ ಅಪ್ಲಿಕೇಶನನ್ನು ಹೊಂದಿಕೊಂಡಿದೆ. ಉದಾಹರಣೆಗೆ ಅರ್ಥಶಾಸ್ತ್ರದಲ್ಲಿ ನಾವು ನೋಡುವ ಅನೇಕ ಕಾರ್ಯಗಳು ಅಥವಾ ವಿಭಾಗಗಳು, ಅನುಭೋಗ, ಕನ್ಸಂಪ್ಷನ್, ಉತ್ಪಾದನೆ, ಪ್ರೊಡಕ್ಷನ್, ವಿನಿಮಯ, ಎಕ್ಸ್ಚೇಂಜ್, ವಿತರಣೆ, ಡಿಸ್ಟ್ರಿಬ್ಯೂಷನ್, ಸಾರ್ವಜನಿಕ ಹಣಕಾಸು, ಪಬ್ಲಿಕ್ ಫೈನಾನ್ಸ್ ಮತ್ತು ಅಭಿವೃದ್ಧಿ, ಡೆವಲಪ್ಮೆಂಟ್, ಈ ಶಾಖೆಗಳಲ್ಲಿ ಕೂಡ ಈ ಸಮಸೀಮಾಂತ ತುಷ್ಟಿಗುಣದ ನಿಯಮದ ಅನ್ವಯ ಸಾಧ್ಯವಾಗುತ್ತದೆ. ಇವುಗಳನ್ನು ಒಂದೊಂದಾಗಿ ಈಗ ಗಮನಿಸೋಣ. ಒಂದನೇದು ಅನುಭೋಗ, ಕನ್ಸಂಪ್ಷನಲ್ಲಿ ಅನುಭೋಗವೆಂದರೆ ಕೇವಲ ವಸ್ತುವಿನ ಉಪಯೋಗವಲ್ಲ, ಅದರ ತೃಪ್ತಿ ಕೊಡುವ ಗುಣದ ಬಳಕೆ, ಯುಟಿಲೈಸೇಷನ್ ಆಫ್ ದ ಯುಟಿಲಿಟಿ. ಹೀಗಾಗಿ ಅನುಭೋಗಿಯ ಮುಖ್ಯ ಉದ್ದೇಶ ಗರಿಷ್ಠ ತೃಪ್ತಿ ಹೊಂದುವುದು. ಹಾಗಾಗಿ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಕೊಂಡುಕೊಳ್ಳುವುದು ಅಥವಾ ಬದಲಾಯಿಸಿ ಅವುಗಳನ್ನು ಬಳಸುವುದು ಸಹಜ. ಹೀಗೆ ಬದಲಾಯಿಸಿದಾಗ ಸೀಮಾಂತ ತುಷ್ಟಿಗುಣವನ್ನು ಸಮಾನಗೊಳಿಸಲು ಪ್ರಯತ್ನಿಸುತ್ತಾನೆ. ಹೀಗಾಗಿ ಶ್ರೇಷ್ಠ ಅನುಭೋಗವೆಂದರೆ ಸಮಸೀಮಾಂತ ತುಷ್ಟಿಗುಣದ ಬಳಕೆಯೇ ಆಗಿದೆ. ಎರಡನೇದಾಗಿ ಉತ್ಪಾದನೆ. ಉತ್ಪಾದನೆ ಅಂದರೆ ಕೇವಲ ವಸ್ತುಗಳ ತಯಾರಿಕೆ ಅಲ್ಲ, ತುಷ್ಟಿಗುಣವುಳ್ಳ ವಸ್ತುಗಳ ತಯಾರಿಕೆ, ಪ್ರೊಡ್ಯೂಸಿಂಗ್ ಗುಡ್ಸ್ ದಟ್ ಹ್ಯಾವ್ ಯುಟಿಲಿಟಿ. ಈ ಹಿಂದೆ ನಾವು ತಿಳಿಸಿದಂತೆ ಫಾರ್ಮ್, ಸ್ವರೂಪ, ಪ್ಲೇಸ್, ಸ್ಥಳ, ಇಂಥ ಗುಣಗಳುಳ್ಳ ತುಷ್ಟಿಗುಣದ ವಸ್ತುಗಳನ್ನು ನಾವು ಅನುಭೋಗಿಸುತ್ತೇವೆ. ಹೀಗಾಗಿ ಪ್ರತಿಯೊಬ್ಬ ಉತ್ಪಾದಕನ ಉದ್ದೇಶ ಗರಿಷ್ಠ ಲಾಭ ಹೊಂದುವುದಾದರೆ ಮಿತವ್ಯಯದ ಘಟಕ ಸಂಯೋಜನೆಯನ್ನು ಆತನು ಮಾಡಬೇಕಾಗುತ್ತದೆ. ಗರಿಷ್ಠ ಲಾಭಕ್ಕಾಗಿ ಒಂದು ಘಟಕದ ಬದಲಿಗೆ ಮತ್ತೊಂದು ಘಟಕವನ್ನು ಬಳಸಬಹುದು. ಉದಾಹರಣೆಗೆ ಶ್ರಮದ ಬದಲಾಗಿ ಬಂಡವಾಳವನ್ನು ಬದಲಾಯಿಸಿ ಉತ್ಪಾದನೆಯಲ್ಲಿ ಆತನು ಗರಿಷ್ಠ ತೃಪ್ತಿಯನ್ನು ಹೊಂದಬಹುದು. ಹೀಗಾಗಿ ನಾವು ನೋಡುವುದು ಗರಿಷ್ಠ ತೃಪ್ತಿಯ ಕೊಡುವ ಗುಣವು ಕೇವಲ ಅನುಭೋಗಿಗೆ ಮಾತ್ರ ಅಲ್ಲ, ಉತ್ಪಾದಕನಿಗೂ ಇದೆ. ಅಂದರೆ ಸಮಸೀಮಾಂತ ತುಷ್ಟಿಗುಣದ ಮಹತ್ವ ಅನುಭೋಗದ ಸಿದ್ಧಾಂತಕ್ಕೆ ಮಾತ್ರವಲ್ಲ, ಉತ್ಪಾದನಾ ಸಿದ್ಧಾಂತಕ್ಕೂ ಅನ್ವಯವಾಗುತ್ತದೆ. ಇಟ್ ಅಪ್ಲೈಸ್ ಈವನ್ ಟು ಪ್ರೊಡಕ್ಷನ್ ಥಿಯರಿ. ಮೂರನೇದಾಗಿ ವಿನಿಮಯ, ಎಕ್ಸ್ಚೇಂಜ್. ವಿನಿಮಯವೆಂದರೇನು? ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳುವುದು, ಬದಲಾಯಿಸಿಕೊಳ್ಳುವುದು ಅಥವಾ ವಸ್ತುಗಳಿಗೆ ಹಣ ಕೊಟ್ಟು ಅವುಗಳನ್ನು ಕೊಂಡುಕೊಳ್ಳುವುದು. ಎಕ್ಸ್ಚೇಂಜ್ ಮೀನ್ಸ್ ಎಕ್ಸ್ಚೇಂಜ್ ಆಫ್ ಗುಡ್ಸ್ ಆರ್ ಬೈಯಿಂಗ್ ಆಫ್ ಗುಡ್ಸ್ ಥ್ರೂ ಮನಿ. ವಿನಿಮಯದ ಉದ್ದೇಶವೇನು? ವಿನಿಮಯದ ಉದ್ದೇಶ ಗರಿಷ್ಠ ತೃಪ್ತಿ ಸಂಪಾದನೆ. ನಮ್ಮಲ್ಲಿರುವ ವಸ್ತುವನ್ನು ಕೊಟ್ಟು ನಮ್ಮಲ್ಲಿರದ ವಸ್ತುಗಳನ್ನು ಪಡ್ಕೊಂಡು ಹೆಚ್ಚು ತೃಪ್ತಿ ಹೊಂದಲು ಪ್ರಯತ್ನಿಸುವುದು. ಹೀಗಾಗಿ ಗರಿಷ್ಠ ತೃಪ್ತಿಗೊಳಿಸುವ ಉದ್ದೇಶ ಅನುಭೋಗಿಗಿದ್ದರೆ ಆತನು ತನಗೆ ಕೊಡುವ ತುಷ್ಟಿಗುಣ ಒಂದು ವಸ್ತುವಿನಲ್ಲಿ ಎಷ್ಟಿದೆ ಎಂಬುದನ್ನು ಮೊದಲು ತಿಳ್ಕೊಳ್ಬೇಕಾಗುತ್ತದೆ. ಹೀಗೆ ಕಡಿಮೆ ತುಷ್ಟಿಗುಣವುಳ್ಳ ವಸ್ತುಗಳನ್ನು ಕೊಟ್ಟು ಹೆಚ್ಚು ತುಷ್ಟಿಗುಣವುಳ್ಳ ವಸ್ತುಗಳನ್ನು ಪಡ್ಕೊಳ್ಳುವುದೇ ವಿನಿಮಯದ ಸಾಧ್ಯತೆ ಮತ್ತು ಸಾಮರ್ಥ್ಯತೆ. ನಾಲ್ಕನೆಯದು ವಿತರಣೆ. ವಿತರಣೆ ಎಂದರೆ ಉತ್ಪಾದನಾ ಘಟಕಗಳಿಗೆ ಸಿಗುವ ಪ್ರತಿಫಲ, ಡಿಸ್ಟ್ರಿಬ್ಯೂಷನ್. ವಿತರಣಾ ಘಟಕಗಳಿಗೆ ಸಿಗುವ ಪ್ರತಿಫಲವು ಒಟ್ಟು ಉತ್ಪಾದನೆಯ ಫಲದ ವಿಭಜನೆ, ಡಿವಿಷನ್ ಆಗಿದೆ. ಉದಾಹರಣೆಗೆ ನ್ಯಾಷನಲ್ ಪ್ರಾಡಕ್ಟ್, ರಾಷ್ಟ್ರೀಯ ಉತ್ಪನ್ನ, ಇದನ್ನು ನಾವು ಶ್ರಮಿಕರಿಗೆ ಕೂಲಿಯಾಗಿ, ಬಂಡವಾಳಗಾರರಿಗೆ ಲಾಭ ಅಥವಾ ಬಡ್ಡಿಯಾಗಿ, ಉದ್ಯಮಶೀಲರಿಗೆ ಲಾಭ ಅಥವಾ ಪ್ರಾಫಿಟ್ ಆಗಿ, ಭೂಮಿಗೆ ಗೇಣಿ ಅಥವಾ ರೆಂಟ್ ಆಗಿ ನಾವು ವಿಭಜಿಸಿ ಹಂಚುತ್ತೇವೆ. ಅಂದರೆ ಇವುಗಳು ಘಟಕಗಳು, ಫ್ಯಾಕ್ಟರ್ಸ್. ಈ ಘಟಕಗಳ ಅಂತಿಮ ಉತ್ಪಾದನೆಗೆ ಅನುಗುಣವಾಗಿ ಅವುಗಳಿಗೆ ಪ್ರತಿಫಲ ನೀಡಬೇಕಾಗುತ್ತದೆ. ಅಂದರೆ ದ ಯುಟಿಲಿಟಿ ಆಫ್ ಲ್ಯಾಂಡ್ ಶುಡ್ ಬಿ ಈಕ್ವಲ್ ಟು ದ ಯುಟಿಲಿಟಿ ಆಫ್ ಲೇಬರ್, ದ ಯುಟಿಲಿಟಿ ಆಫ್ ಕ್ಯಾಪಿಟಲ್, ಎಟ್ಸೆಟ್ರಾ. ಅಂದರೆ ಇಲ್ಲಿ ಕೂಡ ಸಮಸೀಮಾಂತ ತುಷ್ಟಿಗುಣವು ಅನ್ವಯವಾಗುತ್ತದೆ. ಉದಾಹರಣೆಗೆ ನಾವು ಶ್ರಮಿಕನ ಒಂದು ಉದಾಹರಣೆಯನ್ನು ಕೊಡುವುದಾದರೆ, ಶ್ರಮಿಕನಿಗೆ ಕೊಡುವ ಸೀಮಾಂತ ಕೂಲಿ, ಮಾರ್ಜಿನಲ್ ವೇಜಸ್, ಶುಡ್ ಬಿ ಈಕ್ವಲ್ ಟು ಹಿಸ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ. ಸೀಮಾಂತ ತುಷ್ಟಿಗುಣವು ಅಂದರೆ ಇಲ್ಲಿ ಸೀಮಾಂತ ಉತ್ಪಾದಕತೆಯು ಆತನಿಗೆ ಸಿಗುವ ಸೀಮಾಂತ ಕೂಲಿಗೆ ಸಮವಾಗಿರಬೇಕು. ಅದು ಕೂಲಿ ಸಿದ್ಧಾಂತ. ಮುಂದೆ ಸಾರ್ವಜನಿಕ ಹಣಕಾಸಿನಲ್ಲಿ ಇದರ ಬಳಕೆಯನ್ನು ನೋಡೋಣ. ಈಗಾಗಲೇ ನಾವು ಹೇಳಿದಂತೆ ಸಾರ್ವಜನಿಕ ಹಣಕಾಸು ಅಂದರೆ ಸರ್ಕಾರವು ಹಣವನ್ನು ಜನರಿಂದ ತೆರಿಗೆ ಮತ್ತು ತೆರಿಗೆಯೇತರ ಆದಾಯಗಳಿಂದ ಸಂಗ್ರಹಿಸುವುದು ಮತ್ತು ಸಾರ್ವಜನಿಕರ ಹಿತಕ್ಕಾಗಿ ವೆಚ್ಚ ಮಾಡುವುದು ಪಬ್ಲಿಕ್ ಎಕ್ಸ್ಪೆಂಡಿಚರ್. ಹಾಗಾಗಿ ಸರ್ಕಾರದ ಹಣಕಾಸಿನ ಚಟುವಟಿಕೆ ಪಬ್ಲಿಕ್ ಫೈನಾನ್ಸ್. ಇಲ್ಲಿ ಮುಖ್ಯ ಉದ್ದೇಶ ಸಾಮಾಜಿಕ ಕಲ್ಯಾಣ, ಸೊಸೈಟಲ್ ವೆಲ್ಫೇರ್. ಹೀಗಾಗಿ ಖರ್ಚು ವೆಚ್ಚಗಳನ್ನು ಬದಲಾಯಿಸುತ್ತಲೇ ಇರಬೇಕಾಗುತ್ತದೆ. ಒಂದು ಸೇವೆ ಅಥವಾ ಒಂದು ವಿಧಕ್ಕಾಗಿ ಮಾಡುವ ಖರ್ಚು ಅಧಿಕ ತೃಪ್ತಿಯನ್ನು ಕೊಡದಿದ್ದರೆ ಸರ್ಕಾರವು ಆ ಹಣವನ್ನು ಮತ್ತೊಂದಕ್ಕೆ ಬಳಸಿಕೊಳ್ಳಲು ವರ್ಗಾಯಿಸಿಕೊಳ್ಳಬೇಕಾಗ್ತದೆ. ಟ್ರಾನ್ಸ್ಫರ್ ಅಥವಾ ರೀಅಲೊಕೇಷನ್ ಎಂದು ಇದನ್ನು ಕರೆಯಲಾಗುತ್ತದೆ. ಒಟ್ಟಾರೆ ಗರಿಷ್ಠ ತೃಪ್ತಿ ಕೊಡುವ ಸಿದ್ಧಾಂತದ ಆಧಾರದ ಮೇಲೆ ಸರ್ಕಾರ ತನ್ನ ಆಯ ವ್ಯಯ ಪಟ್ಟಿ ಬಜೆಟನ್ನು ಪ್ರಯತ್ನಿಸುತ್ತದೆ. ಇದನ್ನು ಸಾಮಾಜಿಕ ಸೌಖ್ಯ ಸಿದ್ಧಾಂತ, ಸೋಷಿಯಲ್ ವೆಲ್ಫೇರ್ ಥಿಯರಿ ಎಂದು ಕರೆಯಬಹುದು. ಮುಂದಿನ ಉಪಯೋಗ ಸಮಯದ ವೆಚ್ಚ. ನಮಗೆಲ್ಲ ತಿಳಿದಿರುವಂತೆ ದಿನದ 24 ಗಂಟೆಗಳನ್ನು ನಾವು ಯೋಗ್ಯ ರೀತಿಯಲ್ಲಿ ವಿನಿಯೋಗಿಸಲು ಪ್ರಯತ್ನಿಸುತ್ತೇವೆ. ಅಂದರೆ ಸಮಯದಿಂದಲೂ ನಮಗೆ ಗರಿಷ್ಠ ತೃಪ್ತಿ ಬೇಕಾಗಿದೆ. ನಾವೀಗ ಒಬ್ಬ ವಿದ್ಯಾರ್ಥಿಯ ಉದಾಹರಣೆಗಳನ್ನು ಗಮನಿಸೋಣ. ಒಬ್ಬ ವಿದ್ಯಾರ್ಥಿ ಒಂದು ಸಿನಿಮಾವನ್ನು ನೋಡಿ 3 ಗಂಟೆ ವ್ಯರ್ಥ ಮಾಡಿದ ಎಂದಿಟ್ಕೊಳ್ಳಿ. ಈ ನಷ್ಟವನ್ನು ಅವನು 3 ಗಂಟೆಗಳ ಕಾಲ ಅಧ್ಯಯನದಲ್ಲಿ ಅಥವಾ ಕಲಿಕೆಯಲ್ಲಿ ಬಳಸಿದರೆ ಅದನ್ನು ಸಮಸೀಮಾಂತ ನಿಯಮದಲ್ಲಿ ಭರ್ತಿ ಮಾಡಿಕೊಂಡಂತೆ ಎಂದು ಹೇಳಬಹುದು. ಕಳಕೊಂಡ ಸಮಯವನ್ನು, ಅಂದರೆ ಒಂದು ವಿಷಯದಲ್ಲಿ ಅಥವಾ ಒಂದು ಚಟುವಟಿಕೆಯಲ್ಲಿ ಕಳಕೊಂಡ ಸಮಯವನ್ನು ಮತ್ತೊಂದರ ಮೂಲಕ ಭರ್ತಿ ಮಾಡಿಕೊಳ್ಳಲು, ಅಂದರೆ ಗರಿಷ್ಠ ತೃಪ್ತಿ ಹೊಂದಲು ಮಾಡುವ ಪ್ರಯತ್ನ. ಅಂದರೆ ಉತ್ತಮ ವಿದ್ಯಾರ್ಥಿಯಾದರೆ ಸಮಯವನ್ನು ಪೋಲು ಮಾಡದೆ ಪಾಠವನ್ನು ಓದಿ ಎಲ್ಲ ಸಮಯವನ್ನು ಉಪಯೋಗಿಸಿ ಗರಿಷ್ಠ ತೃಪ್ತಿಯನ್ನು ಹೊಂದುವುದು. ಅದೇ ರೀತಿ ಆಟ ಮತ್ತು ಪಾಠದ ನಡುವೆ ಸಮಯವನ್ನು ಹೊಂದಿಸಿ ಕೂಡ ಆತನು ಸಮಸೀಮಾಂತ ತುಷ್ಟಿಗುಣವನ್ನು ಹೊಂದಿಕೊಳ್ಳಲು ಸಾಧ್ಯ. ಅವನಿಗೆ ಆಟ ಮತ್ತು ಮನರಂಜನೆಗೆ ಇರುವ ಸಮಯ ಒಟ್ಟು 6 ತಾಸು ಎಂದು ಇಟ್ಕೊಳ್ಳೋಣ. ಅವನದನ್ನು 4 ಮತ್ತು 2 ತಾಸು ಹೀಗೆ ಅಥವಾ 3 + 3 ಸಮವಾಗಿ ಒಟ್ಟಾರೆ ಆತನಿಗೆ ಸಿಗಬೇಕಾದ ಸಮಯದ ಲಾಭ ಗರಿಷ್ಠವಾಗಿರಬೇಕು. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ ವಿದ್ಯಾರ್ಥಿ ಸಮಯದ ದುರುಪಯೋಗವನ್ನು ಮಾಡದೆ ಸದುಪಯೋಗದಿಂದ ಅದನ್ನು ಸರಿಪಡಿಸಲು ಸಾಧ್ಯ, ಅಂದರೆ ಗರಿಷ್ಠ ತೃಪ್ತಿಯನ್ನು ಹೊಂದಲು ಸಾಧ್ಯ. ಕೊನೆಯದಾಗಿ ಸಂಪತ್ತಿನ ಹಂಚಿಕೆ, ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಸಮಾಜವು ನೈತಿಕವಾಗಿ ಸಾಮರಸ್ಯವಾಗಿ ಬದುಕಬೇಕಾದರೆ ಸಮಾನವಾದ ಸಂಪತ್ತಿನ ಹಂಚಿಕೆಯು ಅಗತ್ಯ. ಜಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಹಾಗಾಗಿ ಸಮ ಸೀಮಾಂತ ನಿಯಮವನ್ನು ಅನ್ವಯಿಸಿದರೆ ವ್ಯಕ್ತಿಯ ಸಂಪತ್ತನ್ನು ನಾವು ವಿವಿಧ ರೂಪದಲ್ಲಿ ಹಂಚಲು ಸಾಧ್ಯ. ಒಬ್ಬ ಸಿರಿವಂತ ವ್ಯಕ್ತಿ ತನ್ನ ಹಣವನ್ನು ಸಂಪತ್ತಿನ ವಿವಿಧ ರೂಪಗಳಾದ ನಗದು ಹಣ, ಬ್ಯಾಂಕ್ ಠೇವಣಿ, ಷೇರು, ಸ್ಥಿರಾಸ್ತಿ, ಪೀಠೋಪಕರಣ, ಫರ್ನಿಚರ್ ಇತ್ಯಾದಿಗಳಲ್ಲಿ ವಿನಿಯೋಗಿಸಿ ನಾವು ನೋಡುತ್ತೇವೆ. ಹೀಗೆ ವಿನಿಯೋಗಿಸುವಾಗ ಆತನು ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನು ಅನುಷ್ಠಾನಕ್ಕೆ ತರುತ್ತಾನೆ. ಅಂದರೆ ಅವನು ವಿನಿಯೋಗಿಸಿದ ಪ್ರತಿಯೊಂದು ಹಣದ ಯೂನಿಟಿನಿಂದ ಸಿಗುವ ಅಂತಿಮ ಅಲ್ಟಿಮೇಟ್ ತುಷ್ಟಿಗುಣ ಸರಿಸಮವಾಗಿರಬೇಕು. ಅಂತಿಮ ತುಷ್ಟಿಗುಣ ಸರಿಸಮವಾದಾಗ ಒಟ್ಟು ತುಷ್ಟಿಗುಣವು ಗರಿಷ್ಠವಾಗಿರುತ್ತದೆ. ಫೈನಲ್ ಯುಟಿಲಿಟಿ ಈಕ್ವಲ್ ಇರುವಾಗ ಟೋಟಲ್ ಯುಟಿಲಿಟಿ ಮ್ಯಾಕ್ಸಿಮಮ್ ಆಗಿರುತ್ತದೆ. ಅಂದರೆ ವಿದ್ಯಾರ್ಥಿಗಳೇ, ನಾವು ವಾಸ್ತವಿಕ ಪ್ರಪಂಚದ ಕಡೆ ಗಮನಿಸುವುದಾದರೆ ಪ್ರಾಕ್ಟಿಕಲ್ ವರ್ಲ್ಡ್, ವಾಸ್ತವಿಕ ಪ್ರಪಂಚದಲ್ಲಿ ಈ ನಿಯಮ ಅತ್ಯಂತ ಮಹತ್ವವನ್ನು ಹೊಂದಿದೆ. ನಾವೆಲ್ಲರೂ ವಿವಿಧ ವಸ್ತುಗಳನ್ನು ವಿವಿಧ ಉಪಯೋಗಗಳಿಗೆ ಬಳಸುವವರು. ವಿವಿಧ ಉಪಯೋಗಗಳಿಗೆ ಪರಿಮಿತ ಸಾಧನಗಳನ್ನು ವಿನಿಯೋಗಿಸಿ ಅನುಭೋಗಿ ಹೇಗೆ ಗರಿಷ್ಠ ತೃಪ್ತಿ ಪಡೆಯುತ್ತಾನೆ ಎಂಬುದನ್ನು ಈ ನಿಯಮ ವಿವರಿಸುತ್ತದೆ. ಸೀಮಾಂತ ತುಷ್ಟಿಗುಣ ಸಮಾನವಾದಾಗ ಒಟ್ಟು ತುಷ್ಟಿಗುಣವು ಗರಿಷ್ಠವಾಗುತ್ತದೆ. ವೆನ್ ದ ಯುಟಿಲಿಟಿ ಆಫ್ 2 commodities ಆರ್ ಈಕ್ವಲ್, ಅಂದರೆ ಅಲ್ಲಿ ಈಕ್ವಿಲಿಬ್ರಿಯಂ ಇದ್ದಾಗ ಟೋಟಲ್ ಯುಟಿಲಿಟಿ ಈಸ್ ಮ್ಯಾಕ್ಸಿಮಮ್. ಇದು ನಮ್ಮ ಉದ್ದೇಶ. ಇದನ್ನು ಸಮತೋಲನದ ಸ್ಥಿತಿ, ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ ಎಂದು ಕರೆಯಲಾಗುತ್ತದೆ. ಈ ನಿಯಮದ ಪ್ರಕಾರ ಉಳಿದ ವಸ್ತುಗಳು ಬದಲಾಗುವುದಿಲ್ಲ. ನಮ್ಮ ಅಭಿರುಚಿ, ಉದಾಹರಣೆಗೆ ನಮ್ಮ ಆದಾಯ, ಹಣದ ಮೌಲ್ಯ, ಇದೆಲ್ಲ ಸ್ಥಿರವಾಗಿರಬೇಕು. ಇವುಗಳು ಸ್ಥಿರವಾಗಿದ್ದಲ್ಲಿ ನಮಗೆ 2 ವಸ್ತುಗಳ ತೃಪ್ತಿ ಗುಣವನ್ನು ಹೋಲಿಸಲು ಮತ್ತು ಮಾಪನದ ಮೂಲಕ ಸಮತೋಲನಕ್ಕೆ ತರಲು ಸಾಧ್ಯ. ಮಾರ್ಷಲನ ಆಧಾರದಲ್ಲಿ ಹೇಳುವುದಾದರೆ ಇಳಿಮುಖ ಸೀಮಾಂತ ನಿಯಮವಾಗಲಿ ಸಮ ಸೀಮಾಂತ ತುಷ್ಟಿಗುಣ ನಿಯಮವಾಗಲಿ ಸಂಖ್ಯೆ ಮೂಲಕ ತೃಪ್ತಿಯನ್ನು ಅಳೆಯಲು ಸಾಧ್ಯವಿದೆ ಎಂಬುದನ್ನು ಆಧರಿಸಲ್ಪಟ್ಟಿದೆ. ಅಂದರೆ ಇಟ್ ಈಸ್ ಕಾರ್ಡಿನಲ್ ಅನಾಲಿಸಿಸ್. ಯುಟಿಲಿಟಿ ಕ್ಯಾನ್ ಬಿ ಮೆಜರ್ಡ್ ಥ್ರೂ ಕಾರ್ಡಿನಲ್ ನಂಬರ್ಸ್. ಆದರೆ ಇದನ್ನು ಕೂಡ ಟೀಕಿಸಲಾಗಿದೆ. ಇದು ನೈಜ ಜಗತ್ತಿನಲ್ಲಿ ಮಾತ್ರ ಅನ್ವಯವಾಗಬಹುದು, ಆದರೆ ಇದರ ಬಗ್ಗೆ ಕರಾರುವಾಕಾದ ಅಥವಾ ಖಚಿತವಾದ ಅಭಿಪ್ರಾಯವೂ ಇಲ್ಲ. ಹೀಗೆ ಸಮಸೀಮಾಂತ ತುಷ್ಟಿಗುಣ ನಿಯಮವು ಆರ್ಥಿಕತೆಯಲ್ಲಿ, ಅನುಭೋಗದಲ್ಲಿ, ಉತ್ಪಾದನೆಯಲ್ಲಿ, ವಿನಿಮಯದಲ್ಲಿ, ವಿತರಣೆಯಲ್ಲಿ, ಸಾರ್ವಜನಿಕ ಹಣಕಾಸಿನಲ್ಲಿ, ಸಮಯದ ಉಪಯೋಗದಲ್ಲಿ, ಸಂಪತ್ತಿನ ಹಂಚಿಕೆ, ಅಂದರೆ ಒಟ್ಟಾರೆ ಆರ್ಥಿಕತೆ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳಷ್ಟು ಪ್ರಯೋಜನಕಾರಿಯಾದ ಒಂದು ನಿಯಮವಾಗಿದೆ ಮತ್ತು ಇಂದಿಗೂ ಸಲ್ಲುವಂಥ ಒಂದು ನಿಯಮವಾಗಿದೆ. ವಿದ್ಯಾರ್ಥಿಗಳೇ, ನಾವು ಸಮಸೀಮಾಂತ ತುಷ್ಟಿಗೊಂಡದ ನಿಯಮವನ್ನು ಮತ್ತೊಮ್ಮೆ ಗಮನಿಸೋಣ, ಅಂದರೆ ಪುನರಾವಲೋಕನ. ಈಗಾಗಲೇ ಹೇಳಿದಂತೆ ಅನುಭೋಗಿಗೆ ಒಂದೇ ವಸ್ತುವಿನ ಅಗತ್ಯವಲ್ಲ ಅಥವಾ ಒಂದೇ ಆಸೆ ಅಲ್ಲ, ಅಪರಿಮಿತವಾದ ಆಸೆಗಳಿರ್ತವೆ, ಅನ್ಲಿಮಿಟೆಡ್ ಡಿಸೈರ್ಸ್ ಆರ್ ವಾಂಟ್ಸ್. ಹೀಗಾಗಿ ತನ್ನ ಆಸೆಗಳ ಪೂರ್ತಿಗೋಸ್ಕರ ಆತನು ಒಂದು ವಸ್ತುವನ್ನು ಏಕಕಾಲದಲ್ಲಿ ಬಳಸದೆ ಅನೇಕ ವಸ್ತುಗಳನ್ನು ಒಟ್ಟಾಗಿ ಅನುಭೋಗಿಸಲು ಪ್ರಯತ್ನಿಸುತ್ತಾನೆ. ಅಂದರೆ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ಪ್ರತಿಯೊಂದು ವಸ್ತುವಿನ ತುಷ್ಟಿಗುಣನಿಗೆ ಹೋಲಿಸಿ ನೋಡುತ್ತಾನೆ. ಹೀಗೆ ಬೆಲೆ ಮತ್ತು ತುಷ್ಟಿಗುಣ ಸಮಾನವಾಗುವ ತನಕ ಆ ವಸ್ತುಗಳನ್ನು ಬಳಸುತ್ತಾನೆ. ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನು ಮೊತ್ತ ಮೊದಲು ಮಂಡಿಸಿದವನು ಗೊಸೆನ್. ಗೊಸೆನ್ ಹೇಳುವುದು, ನಾವು ಎಲ್ಲ ಇಚ್ಛೆಗಳನ್ನು ಪೂರ್ಣವಾಗಿ ಈಡೇರಿಸಲು ಅಸಾಧ್ಯವಾದರೂ ಅತ್ಯಧಿಕ ತೃಪ್ತಿ ಪಡೆಯಬೇಕಾದರೆ ನಮ್ಮ ವಿವಿಧ ಆಸೆಗಳನ್ನು ತೃಪ್ತಿಗೊಳಿಸುವುದನ್ನು ಸಗಿಸಿ ಒಂದು ಹಂತದಲ್ಲಿ ಅವುಗಳ ತೃಪ್ತಿ ಒಂದೇ ರೀತಿಯಾಗಿ ಅಂತ ನೋಡಿಕೊಳ್ಳಬೇಕು, ಈಕ್ವಲ್ ಸ್ಯಾಟಿಸ್ಫ್ಯಾಕ್ಷನ್. ಅದನ್ನೇ ಮಾರ್ಷಲ್ ಇನ್ನೊಂದು ರೀತಿಯಲ್ಲಿ ಹೇಳುತ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ಉಪಯೋಗಗಳಿಗೆ ಬಳಸಬಹುದಾದ ವಸ್ತು ಹೊಂದಿದ್ದರೆ ವಿವಿಧ ಉಪಯೋಗಗಳಿಂದ ಸಿಗುವ ತುಷ್ಟಿಗುಣ ಸಮಾನವಾಗಿರುವಂತೆ ನೋಡಿಕೊಳ್ಳಬೇಕು, ಅಂದರೆ ಈಕ್ವಲ್ ಯೂಸ್. ಮೊದಲ ಉಪಯೋಗದಿಂದ ಸಿಗುವ ಸೀಮಾಂತ ತುಷ್ಟಿಗುಣವು ಎರಡನೇ ಉಪಯೋಗಕ್ಕಿಂತ ಅಧಿಕವಾದರೆ ಮೊದಲನೇ ಉಪಯೋಗಕ್ಕೆ ಹೆಚ್ಚು ಬಳಸಿ ನಂತರದಕ್ಕೆ ಕಡಿಮೆ ಬಳಸುವುದೇ ಅಧಿಕ ತೃಪ್ತಿ ಪಡೆಯುವ ಮಾರ್ಗವಾಗಿದೆ. ಅಂದರೆ ಸಮಸೀಮಾಂತ ತುಷ್ಟಿಗುಣದ ನಿಯಮ ಗರಿಷ್ಠ ತೃಪ್ತಿಯ ನಿಯಮ ಮಾತ್ರವಲ್ಲ, ಮಿತವ್ಯಯದ ನಿಯಮವೂ ಹೌದು. ಯಾಕಂದರೆ ಅನುಭೋಗಿಯು ಮಿತವ್ಯಯ ಮಾಡುವುದರಿಂದ ಗರಿಷ್ಠ ತೃಪ್ತಿ ಹೊಂದಲು ಸಾಧ್ಯ. ಹಣವಿದ್ದಾಗ ನಾವು ಎರಡು ವಸ್ತುಗಳ ಮೇಲೆ ಮಿತವ್ಯಯದಿಂದ ಖರ್ಚು ಮಾಡಬೇಕೆಂಬುದನ್ನು ಇದು ನಮಗೆ ತಿಳಿಸಿಕೊಡುತ್ತದೆ. ಉದಾಹರಣೆಗೆ, ನಾವು ಬ್ರೆಡ್ ಮತ್ತು ಬಾಳೆಹಣ್ಣು ಇವುಗಳನ್ನು ಜೊತೆಯಾಗಿ ಕೊಂಡುಕೊಳ್ಳುವಾಗ ಎರಡರಿಂದಲೂ ಅಧಿಕ ತೃಪ್ತಿ ಪಡೆಯುವುದು ನಮ್ಮ ಉದ್ದೇಶವಾಗಿರುತ್ತದೆ. ಹೀಗಾಗಿ ನಮ್ಮಲ್ಲಿರುವಂಥ ಕನಿಷ್ಠ ಹಣವನ್ನು ಗರಿಷ್ಠ ತೃಪ್ತಿಗೆ ಬಳಸಿಕೊಳ್ಳಲು ಸಾಧ್ಯ. ಮತ್ತು ಸೂತ್ರ ರೂಪವಾಗಿ ಹೇಳಬೇಕಾದರೆ, ಉದಾಹರಣೆಗೆ ಎಕ್ಸ್ ವೈ ಝಡ್ ಎಂಬ ಮೂರು ವಸ್ತುಗಳು ನಮ್ಮ ಮುಂದೆ ಇದ್ದಲ್ಲಿ ಪ್ರೈಸ್ ಆಫ್ ಎಕ್ಸ್, ಪ್ರೈಸ್ ಆಫ್ ವೈ, ಪ್ರೈಸ್ ಆಫ್ ಝಡ್ ಇವುಗಳು ಈ ಮೇಲೆ ತಿಳಿಸಿದ ಮೂರು ವಸ್ತುಗಳಿಗೆ ಸಮವಾಗಿರಬೇಕು, ಅದು ಅನುಪಾತವಾಗಿದೆ. ಸಮತೋಲನವೆಂದರೆ ಎಕ್ಸ್ ಸೀಮಾಂತ ತುಷ್ಟಿಗುಣ ಡಿವೈಡೆಡ್ ಬೈ ಎಕ್ಸ್ನ ಬೆಲೆ ಇಸ್ ಈಕ್ವಲ್ ಟು ವೈಯ ಸೀಮಾಂತ ತುಷ್ಟಿಗುಣ ಡಿವೈಡೆಡ್ ಬೈ ವೈಯ ಬೆಲೆ ಇಸ್ ಈಕ್ವಲ್ ಟು ಝಡ್ನ ಸೀಮಾಂತ ತುಷ್ಟಿಗುಣ ಡಿವೈಡೆಡ್ ಬೈ ಝಡ್ನ ಬೆಲೆ ಇಸ್ ಈಕ್ವಲ್ ಟು ಹಣದ ಸೀಮಾಂತ ತುಷ್ಟಿಗುಣ. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ ಪ್ರತಿಯೊಂದು ವಸ್ತುವಿನ ಸೀಮಾಂತ ತುಷ್ಟಿಗುಣವು ಆ ವಸ್ತುವಿನ ಬೆಲೆಗೂ ಮತ್ತೊಂದು ವಸ್ತುವಿನ ಸೀಮಾಂತ ತುಷ್ಟಿಗುಣ ಮತ್ತು ಅದರ ಬೆಲೆಗೂ ಸಮಾನವಾಗಿರಬೇಕು. ಒಟ್ಟಾರೆ ಎಲ್ಲ ವಸ್ತುಗಳ ತುಷ್ಟಿಗುಣ ಮತ್ತು ಬೆಲೆಯು ಹಣದ ಸೀಮಾಂತ ತುಷ್ಟಿಗುಣಕ್ಕೆ ಸಮವಾಗಿರಬೇಕು. ಇದನ್ನು ನಾವು ಕಂಬೈಂಡ್ ಇಕ್ವಿಲಿಬ್ರಿಯಂ ಅಥವಾ ಜಂಟಿ ಸಮತೋಲನ ಸ್ಥಿತಿ ಎಂದು ಕೂಡ ಕರೀಬಹುದು. ನಿಯಮದ ಸಾರಾಂಶ ಎಂದರೆ, ನಾವು ಸುವಿಚಾರಿಗಳಾಗಿದ್ದಲ್ಲಿ, ರ್ಯಾಷನಲ್ಗಳಾಗಿದ್ದಲ್ಲಿ, ನಮ್ಮ ಅನುಭೋಗದಿಂದ ಅಥವಾ ನಮ್ಮ ಆದಾಯದಿಂದ ನಾವು ಅನೇಕ ವಸ್ತುಗಳನ್ನು ಕೊಂಡುಕೊಳ್ಳುವಾಗಲೂ ಏಕರೀತಿಯ ಸಮಾನತೆಯನ್ನು ಕಾಪಾಡಿಕೊಳ್ಳಬೇಕು. ಏಕಸಮಾನವಾದ ತುಷ್ಟಿಗುಣ ಪಡೆದಾಗ ಅಧಿಕ ತೃಪ್ತಿ ಅನುಭೋಗಿಗೆ ದೊರಕುತ್ತದೆ. ಈಗಾಗಲೇ ಹೇಳಿದಂತೆ ಈ ಸಮಸೀಮಾಂತ ತುಷ್ಟಿಗುಣವು ಕೆಲವು ಟೀಕೆಗಳನ್ನೂ ಹೊಂದಿಕೊಂಡಿದೆ. ಉದಾಹರಣೆಗೆ, ಪ್ರಶ್ನಾರ್ಹವಾದ ಕಲ್ಪನೆಗಳು, ಅನುಭೋಗಿಸದ ಸುವಿಚಾರಿಯಲ್ಲ, ವಸ್ತುಗಳಲ್ಲಿ ಬದಲಾವಣೆ, ಉದಾಹರಣೆಗೆ ಫ್ಯಾಷನ್ ಬದಲಾಗುವುದು, ಅಭಿರುಚಿ ಬದಲಾಗುವುದು, ಅಲ್ಲದೆ ಪೂರಕ ವಸ್ತುಗಳು ಬೇಕಾಗುವುದು, ಅವಿಭಜಿತ ವಸ್ತುಗಳು, ಉದಾಹರಣೆಗೆ ರೆಫ್ರಿಜರೇಟರ್, ವೈವಿಧ್ಯತೆ ಮತ್ತು ಪ್ರಚಾರದ ಪ್ರಭಾವದಿಂದ ಕೊಂಡುಕೊಳ್ಳುವುದು, ಕೆಲವೊಮ್ಮೆ ವಸ್ತುಗಳು ಅಲಭ್ಯವಾಗಿರುವುದು. ಅಷ್ಟೇ ಅಲ್ಲ, ವಸ್ತುಗಳ ಬೆಲೆಯಲ್ಲಿಯೂ ಬದಲಾವಣೆಗಳು ಸಾಧ್ಯ. ಒಟ್ಟಾರೆ ಹೇಳಬೇಕಾದರೆ ಸಮಸೀಮಾಂತ ತುಷ್ಟಿಗುಣವು ಎಲ್ಲ ಕಾಲದಲ್ಲಿ ಏಕರೀತಿಯಲ್ಲಿ ಅನ್ವಯವಾಗುವುದಿಲ್ಲ. ಹೀಗಿದ್ದಾಗಿಯೂ ಪ್ರಾಯೋಗಿಕವಾಗಿಯೂ ಅರ್ಥಶಾಸ್ತ್ರದ ಸೈದ್ಧಾಂತಿಕ ನೆಲೆಯಲ್ಲಿಯೂ ಅದಕ್ಕೆ ಬಹಳಷ್ಟು ಮಹತ್ವವಿದೆ. ಉದಾಹರಣೆಗೆ, ಅನುಭೋಗದಲ್ಲಿ, ಉತ್ಪಾದನೆಯಲ್ಲಿ, ವಿನಿಮಯದಲ್ಲಿ, ವಿತರಣೆಯಲ್ಲಿ, ಸಾರ್ವಜನಿಕ ಹಣಕಾಸಿನ ಕ್ಷೇತ್ರದಲ್ಲಿ, ಸಮಯದ ಉಪಯೋಗದಲ್ಲಿ, ಸಂಪತ್ತಿನ ಹಂಚಿಕೆಯಲ್ಲಿ, ಮತ್ತು ಒಟ್ಟಾರೆಯಾಗಿ ಹೇಳುವುದಾದರೆ ಆರ್ಥಿಕ ಅಭಿವೃದ್ಧಿ ಅಂದರೆ ಸಂಪನ್ಮೂಲಗಳ ಸದ್ಬಳಕೆಯಲ್ಲಿ ನಾವು ಸರಿಸಮಾನವಾದ ಹಂಚಿಕೆಯನ್ನು ಮಾಡಿದಾಗ ಗರಿಷ್ಠ ತೃಪ್ತಿಯನ್ನು ಹೊಂದಲು ಸಾಧ್ಯ ಎಂಬುದನ್ನು ಈ ವಾಸ್ತವಿಕ ಪ್ರಪಂಚದಲ್ಲಿ ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳೇ, ನಾವೀಗ ಕಲಿತ ಸಮಸೀಮಾಂತ ತುಷ್ಟಿಗುಣದ ನೆನಪಿನಲ್ಲಿಡಬೇಕಾದ ಅಂಶಗಳನ್ನು ತಿಳಿಯಲು ಮತ್ತೊಮ್ಮೆ ಅದನ್ನು ಗಮನಿಸೋಣ. ಸಮಸೀಮಾಂತ ತುಷ್ಟಿಗುಣದ ಹಿಂದೆ ಇರುವಂಥ ಅಷ್ಟೇ ಪ್ರಾಮುಖ್ಯವಾದ ಮತ್ತೊಂದು ನಿಯಮ ಯಾವುದು? ಆ ನಿಯಮ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಸಮಸೀಮಾಂತ ತುಷ್ಟಿಗುಣದ ನಿಯಮದ ಹಿಂದೆ ಕಾರ್ಯ ಮಾಡುವುದು ಸೀಮಾಂತ ತುಷ್ಟಿಗುಣದ ನಿಯಮವಾಗಿದೆ. ಸೀಮಾಂತ ತುಷ್ಟಿಗುಣ ಇಳಿಯುವುದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ವಿವರಿಸಿದರೆ, ಎರಡು ವಸ್ತುಗಳ ಸೀಮಾಂತ ತುಷ್ಟಿಗುಣವನ್ನು ಸಮೀಕರಿಸುವುದರ ಮೂಲಕ ಅತ್ಯಧಿಕ ತೃಪ್ತಿ ಹೊಂದುವುದು ಹೇಗೆ ಎಂಬುದನ್ನು ಸಮಸೀಮಾಂತ ತುಷ್ಟಿಗುಣ ನಿಯಮ ತಿಳಿಸುತ್ತದೆ. ಎರಡನೇ ಪ್ರಶ್ನೆ, ಸಮಸೀಮಾಂತ ತುಷ್ಟಿಗುಣದ ನಿಯಮವನ್ನು ಮೊತ್ತ ಮೊದಲು ಪ್ರತಿಪಾದಿಸಿದವರು ಯಾರು? ಈ ನಿಯಮವನ್ನು ಮೊತ್ತ ಮೊದಲಿಗೆ ಮಂಡಿಸಿದವರು ಗೊಸ್ಸೆನ್. ಅವರು ಹೇಳುವುದು, ಅತ್ಯಧಿಕ ತೃಪ್ತಿ ಪಡೆಯಲು ವಿವಿಧ ಆಸೆಗಳ ತೃಪ್ತಿಗೊಳಿಸುವುದನ್ನು ಸ್ಥಗಿತಗೊಳಿಸಿ ಒಂದು ಹಂತದಲ್ಲಿ ಅವುಗಳ ತೃಪ್ತಿಯ ಸ್ಥಿತಿ ಒಂದೇ ರೀತಿಯಾಗಂತೆ ನೋಡಿಕೊಳ್ಳುವುದು ವಿವೇಚನೆ ಆಗಿದೆ. ಸಮಸೀಮಾಂತ ತುಷ್ಟಿಗುಣ ನಿಯಮದ ಇತರ ಹೆಸರುಗಳೇನು? ಸಮಸೀಮಾಂತ ತುಷ್ಟಿಗುಣದ ಇತರ ಹೆಸರುಗಳೆಂದರೆ ಬದಲಿಕೆಯ ನಿಯಮ, ಗರಿಷ್ಠ ತೃಪ್ತಿಯ ನಿಯಮ, ಮಿತವ್ಯಯದ ನಿಯಮ. ಯಾಕೋಸ್ಕರ ಈ ಹೆಸರುಗಳನ್ನು ಕೊಡಲ್ಪಟ್ಟಿದೆ? ಅನುಭೋಗಿಯು ವಸ್ತುಗಳನ್ನು ಬದಲಿಸಿ ಅಥವಾ ವಸ್ತುಗಳನ್ನು ಹಣಕ್ಕೆ ಬದಲಿಸಿ ಅಥವಾ ಹಣವನ್ನು ವಸ್ತುವಿಗೆ ಬದಲಾಯಿಸಿ ವಿನಿಮಯ ಮಾಡಿಕೊಂಡು ಬಳಸುವುದರಿಂದ ಬದಲಿಕೆಯ ನಿಯಮ ಎಂಬ ಹೆಸರಿದೆ. ಗರಿಷ್ಠ ತೃಪ್ತಿಯ ನಿಯಮ ಎಂಬ ಹೆಸರು ಇದಕ್ಕೆ ಏಕೆ ಕೊಡಲ್ಪಟ್ಟಿದೆ? ಉದ್ದೇಶ ವಸ್ತುಗಳ ಅನುಭೋಗವೇ ಇರಲಿ, ಹಣ ಖರ್ಚು ಮಾಡಿಕೊಳ್ಳುವುದೇ ಇರಲಿ, ವ್ಯಕ್ತಿ ವಿವೇಚನಾಶೀಲನಾಗಿರುವುದರಿಂದ ತನಗೆ ಅದರಿಂದ ಗರಿಷ್ಠ ತೃಪ್ತಿ ಹೊಂದಬೇಕೆಂಬ ಉದ್ದೇಶ. ಮಿತವ್ಯಯದ ನಿಯಮ ಎಂಬ ಹೆಸರು ಈ ಸಿದ್ಧಾಂತ ಏಕೆ ಕೊಡಲ್ಪಟ್ಟಿದೆ? ಒಂದು ವಸ್ತುವನ್ನು ಕಡಿಮೆ ಬಳಸಿ ಅತಿ ಹೆಚ್ಚು ತೃಪ್ತಿ ಪಡ್ಕೊಳ್ಳಬೇಕೆಂಬುದು ವಿವೇಚನೆಯಿಂದ ಕೂಡಿದ ಅನುಭೋಗಿಯ ವರ್ತನೆಯ ಆಧಾರವಾಗಿದೆ. ಗೆಟ್ಟಿಂಗ್ ದ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಯೂಸಿಂಗ್ ಮಿನಿಮಮ್ ರಿಸೋರ್ಸಸ್. ಇದನ್ನು ನಾವು ಆಪ್ಟಿಮೈಸೇಷನ್, ಗರಿಷ್ಠ ತೃಪ್ತಿಯ ನಿಯಮ ಎಂದು ಹೇಳಬಹುದು. ಉದಾಹರಣೆಗೆ, ದೇಶದ ಸಂಪನ್ಮೂಲಗಳನ್ನು ಕಡಿಮೆ ಬಳಸಿ ಅವುಗಳಿಂದ ಹೆಚ್ಚು ಉತ್ಪಾದನೆ ಮಾಡುವುದು. ಹೀಗಾಗಿ ಪ್ರಾಯೋಗಿಕವಾಗಿ ಇದನ್ನು ಮಿತವ್ಯಯದ ನಿಯಮ, ಇಕನಾಮಿಕ್ ಲಾ ಅಥವಾ ಇಕನಾಮಿಕಲ್ ಲಾ ಎಂದು ಕರೆಯಬಹುದು. ಸಮಸೀಮಾಂತ ತುಷ್ಟಿಗುಣದ ಪ್ರಶ್ನಾರ್ಹವಾದ ವಿಷಯಗಳೇನು? ವಾಟ್ ಆರ್ ದ ಕ್ವಶನ್ಸ್ ರೇಸ್ಡ್ ಅಗೇನ್ಸ್ಟ್ ದ ಲಾ ಆಫ್ ಇಕ್ವಿ ಮಾರ್ಜಿನಲ್ ಯುಟಿಲಿಟಿ? ಅಥವಾ ವಾಟ್ ಆರ್ ದ ಕ್ರಿಟಿಸಿಸಮ್ಸ್ ಅಗೇನ್ಸ್ಟ್ ದ ಥಿಯರಿ? ಟೀಕೆಗಳೇನು? ಮೊದಲನೇದಾಗಿ, ಕ್ವಶ್ಚನೇಬಲ್ ಎಸಂಪ್ಷನ್ಸ್, ಪ್ರಶ್ನಾರ್ಹವಾದ ಕಲ್ಪನೆಗಳು. ಎರಡನೇದು, ದ ಕ್ವಶನ್ ಆಫ್ ರ್ಯಾಷನಾಲಿಟಿ, ಅನುಭೋಗಿಯು ಸದಾ ಸುವಿಚಾರಿ ಅಲ್ಲ. ಮೂರನೇದು, ಚೇಂಜಿಂಗ್ ಫ್ಯಾಕ್ಟರ್ಸ್, ವಸ್ತುಗಳಲ್ಲಾಗುವ ಬದಲಾವಣೆ, ಉದಾಹರಣೆಗೆ ಫ್ಯಾಷನ್ ಬದಲಾಗುತ್ತಾ ಹೋಗುವುದು. ನಾಲ್ಕನೇದು, ರಿಲೇಟೆಡ್ ಪ್ರಾಡಕ್ಟ್ಸ್, ಪೂರಕವಾದ ವಸ್ತುಗಳು. ಒಂದು ವಸ್ತು ಮತ್ತೊಂದು ವಸ್ತುಗೆ ಪೂರ್ತಿಯಾಗಿ ಬದಲಿ ವಸ್ತುಗಳಾಗಿರುವುದಿಲ್ಲ. ಲೇಖನಿ ಮತ್ತು ಮಸಿ, ಪೆಟ್ರೋಲ್ ಮತ್ತು ಸ್ಕೂಟರ್, ಈ ಉದಾಹರಣೆಗಳನ್ನು ನಾವು ಮತ್ತೊಮ್ಮೆ ಗಮನಿಸಬೇಕು. ನಾಲ್ಕನೇ ಸಮಸ್ಯೆ ನಮಗೆ ಉದ್ಭವಿಸುವುದು ಅವಿಭಜಿತ ವಸ್ತುಗಳಿಂದ, ಇಂಡಿವಿಸಿಬಲ್ ಗುಡ್ಸ್, ಶೀತಲ ಪೆಟ್ಟಿಗೆ, ದೂರದರ್ಶನ, ಆಕಾಶವಾಣಿ, ಇವುಗಳನ್ನು ನಾವು ಅವಿಭಜಿತವಾಗಿ ಬಳಸಿಕೊಳ್ಳಬೇಕಾಗ್ತದೆ. ಆ ಸಂದರ್ಭದಲ್ಲಿ ಪ್ರತಿಯೊಂದು ಘಟಕದ ಸೀಮಾಂತ ತುಷ್ಟಿಗುಣವನ್ನು ವಿಂಗಡಿಸಿ ಸರಿಸಮವಾಗಿಸುವುದು ಸಾಧ್ಯವಿಲ್ಲ. ಮತ್ತೊಂದು ಸಮಸ್ಯೆ ವೈವಿಧ್ಯತೆ ಮತ್ತು ಪ್ರಚಾರ. ಅನೇಕ ವಸ್ತುಗಳು ವೈವಿಧ್ಯತೆಯಿಂದ ಕೂಡಿರುವುದರಿಂದ ಮಾರುಕಟ್ಟೆಯಲ್ಲಿ ಅವುಗಳ ಪ್ರಭಾವ ಪ್ರಚಾರದಿಂದಲೂ ಆಗುವುದರಿಂದ ನಮ್ಮ ಆಯ್ಕೆಗೆ ಸರಿಯಾದ ಸ್ವಾತಂತ್ರ್ಯ ಅಥವಾ ಅವಕಾಶಗಳು ಇರುವುದಿಲ್ಲ. ಅದೇ ರೀತಿಯಲ್ಲಿ ವಸ್ತುಗಳ ಅಲಭ್ಯತೆ, ವಸ್ತುಗಳ ಬೆಲೆಯಲ್ಲಿ ಬದಲಾವಣೆ, ಇವುಗಳು ಕೂಡ ಈ ನಿಯಮವನ್ನು ಮಿತಿಗೊಳಪಡಿಸುತ್ತವೆ. ಸಮಸೀಮಾಂತ ತುಷ್ಟಿಗುಣದ ಮಹತ್ವವೇನು? ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದ ಲಾ ಆಫ್ ಡಿಮಿನಿಷ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ? ಅಥವಾ ವಾಟ್ ಆರ್ ದ ಯೂಸಸ್ ಆಫ್ ದ ಲಾ? ಇದರ ಉಪಯೋಗವೇನು? ಸಮಸೀಮಾಂತ ತುಷ್ಟಿಗುಣದ ಮಹತ್ವವನ್ನು ನಾವು ಅನುಭೋಗದಲ್ಲಿ, ಕನ್ಸಂಪ್ಷನ್, ಉತ್ಪಾದನೆಯಲ್ಲಿ ಪ್ರೊಡಕ್ಷನ್, ವಿನಿಮಯದಲ್ಲಿ ಎಕ್ಸ್ಚೇಂಜ್, ವಿತರಣೆಯಲ್ಲಿ ಡಿಸ್ಟ್ರಿಬ್ಯೂಷನ್, ಸಾರ್ವಜನಿಕ ಹಣಕಾಸಿನಲ್ಲಿ ಅಂದರೆ ಪಬ್ಲಿಕ್ ಫೈನಾನ್ಸ್ ಕ್ಷೇತ್ರದಲ್ಲಿ ಸಮಯದ ಉಪಯೋಗ ಅಥವಾ ವೆಚ್ಚದಲ್ಲಿ ದ ಯುಟಿಲೈಸೇಷನ್ ಆಫ್ ಟೈಮ್, ಸಂಪತ್ತಿನ ಹಂಚಿಕೆ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಮತ್ತು ಒಟ್ಟಾರೆ ಅಭಿವೃದ್ಧಿ ಡೆವಲಪ್ಮೆಂಟ್ ಅಲ್ಲಿ ನೋಡಬಹುದು. ಹೀಗಾಗಿ ವಾಸ್ತವಿಕ ಪ್ರಪಂಚದಲ್ಲಿ ಮಹತ್ವವುಳ್ಳ ನಿಯಮವೆಂದರೆ ಸರಿಸೀಮಾಂತ ಅಥವಾ ಸಮತೋಲನದ ಸ್ಥಿತಿಯ ನಿಯಮವಾಗಿದೆ. ಸಮಸೀಮಾಂತ ತುಷ್ಟಿಗುಣ ನಿಯಮವು ವಿರುದ್ಧ ಎಷ್ಟೇ ಟೀಕೆಗಳಿದ್ದರೂ ಅದು ನೈಜ ಜಗತ್ತಿನಲ್ಲಿ ಅನ್ವಯವಾಗುವುದರಿಂದ ಅದಕ್ಕೆ ಹೆಚ್ಚಿನ ಮಹತ್ವವಿದೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರತಿಯೊಬ್ಬರೂ ಈ ನಿಯಮವನ್ನು ಪಾಲಿಸುತ್ತಿರುತ್ತಾರೆ. ಈ ತರಗತಿಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳೇ, ತಮಗೆಲ್ಲ ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಮಂಗಳೂರು ಸಂತ ಅಲೋಶಿಯಸ್ ಸಂಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಬಿ ಹನ್ಸ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಧ್ವನಿ ಸಂಕಲನ ವಿಜಯ್ ಸಿವಿ.